ವ್ಯಕ್ತಿಗಳು ಹೇಗೋ ಅಭಿಮನ್ಯಮಾನ ಅಭಿಮಾನಿ, ತಾರೋಂಬದು ಅಭಿಮನ್ಯಮಾನ ಕೂತವರೆಲ್ಲ ಅಭಿಮಾನಿಗಳು, ತಥಾ ಅವರ ಸೃಷ್ಟಿಯನ್ನು ಪರಮಾತ್ಮ ಮಾಡಿದ. ಸೇಯಂ ದೇವತಾ ಇತಿ ನಾಮರೂಪೇ ದೇವ ದಾನವ ಮಾನವಾದೀನಾಂ. ಮೂರ್ಮೇನು ಮಾಡಿದಾಗ ದೇವ ದಾನವ ಮಾನವ ಅಂಥೇಳಿ ಮೂರು ಭಾಗವನ್ನು ಮಾಡಿದ. ಇಂದ್ರ ಅಗ್ನಿಯಾದಿ ನಾಮಾನಿ, ಜೊತೆಗೆ ಇಂದ್ರ ಅಗ್ನಿ ಮೊದಲಾದ ನಾಮಗಳನ್ನು, ದೇವ ದಾನವ ಮಾನವ ಎಂಬುದು ವಸ್ತುಗಳು, ಇಂದ್ರಾದಿಗಳು ಹೆಸರುಗಳು, ಈ ರೀತಿಯೆಲ್ಲ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾರೆ. ತತ್ತತ್ ಶರೀರಾದಿ ರೂಪ ಶಬ್ದಿತ ವಸ್ತು ನೀಚ ವ್ಯಾಕರೋ ವಿಶಿಷ್ಯಾಕರೋ. ವ್ಯಾಕರೋತ್ ವ್ಯಾಕರೋತ್ ಅಂದರೆ ಇಲ್ಲಿ ವ್ಯಾಖ್ಯಾನ ಮಾಡಿದರು ಅಂತ ಅರ್ಥ ಅಲ್ಲ, ವಿಶೇಷವಾಗಿ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ. ತಾಸಾಂ ತ್ರಿವೃತಂ ತ್ರಿವೃತಂ ಏಕೈಕಾಮಕರೋತ್ ಯಥಾತು ಖಲು ಸೌಮ್ಯ ಇಮಾಸ್ತಿಸ್ರೋ ದೇವತಾ ತ್ರಿವೃತ್ ತ್ರಿವೃತ್ ಏಕೈಕಾ ಭವತಿ ತನ್ಮೇ ವಿಜಾನೀಹಿ ಇತಿ. ಅತ್ರ ತಾಸಾಂ ತ್ರಿವೃತಂ ಕೃತ್ವಾ, ಈ ರೀತಿ ಮೂರು ಮೂರು ಭಾಗ ಮಾಡಿದ ಮೇಲೆ ಪಶ್ಚಾತ್ ನಾಮರೂಪೇ ವ್ಯಾಕರೋದಿತಿ ತ್ರಿವೃತ್ಕರ್ಣ ನಾಮರೂಪ ಕರಣಯೋ ಪೌರ್ವಾಪರ್ಯಂ ಧ್ಯೇಯಂ. ತ್ರಿವೃತ್ಕರ್ಣ ನಾಮರೂಪ ಕರಣಯೋ ಪೌರ್ವಾಪರ್ಯಂ, ಪೂರ್ವಾಪರೀಕಾರ ಮಥಾ ಪರಮ್ಮ. ಪೂರ್ವ ಅಪರ, ಪೌರ್ವ ಅಂದರೆ ಹಿಂದಿಂದು, ಅಪರ ಅಂತೇಳಿ ಮುಂದಿಂದು. ಪಶ್ಚಾತ್ ನಾಮರೂಪೇ ವ್ಯಾಕರೋತ್, ಮೊದಲು ವಸ್ತುಗಳನ್ನು ಸೃಷ್ಟಿ ಮಾಡಿ ಆಮೇಲೆ ಅವಕ್ಕೆ ನಾಮಗಳನ್ನು ರೂಪಗಳ, ಮೊದಲು ಸಂಕಲ್ಪ ಆಮೇಲೆ ವಸ್ತುಗಳ ಸೃಷ್ಟಿ ಆಮೇಲೆ ಅವಕ್ಕೆ ಹೆಸರಿಡೋದು. ಇಷ್ಟೇ ಮೊದಲು ಹುಟ್ಟಿದ ಮೇಲೆ ತಾನೇ ಹೆಸರಿಡೋದು, ಹುಟ್ಟೋದು ಮತ್ತು ಹೆಸರು ನಾಮ ರೂಪ. ರೂಪನಾಮ ಅಂತ ಹೇಳಿದ್ರು, ನಾಮರೂಪ ಅಂತ ಹೇಳಿದ್ರು ಕೂಡ ರೂಪನಾಮ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಕ್ರಮ ಅದು ನಾಮರೂಪಕರಣಯೋ ಪೌರ್ವಾಪರ್ಯಂ. ಪೌರ್ವಾಪರ್ಯ ಅಂದರೆ ಮೊದಲು ಆಮೇಲಿಂದ ಅನ್ನೋದನ್ನು ಈ ರೀತಿಯಲ್ಲಿ ತಿಳಿಬೇಕು. ತ್ರಿವೃತ್ಕರಣ ಪೂರ್ವಕಂ, ನಾಮ ಅಂದರೆ ಹೆಸರು, ಹೆಸರಿಡೋದು. ಉದಾಹರಣೆಗೆ ಒಂದು ಪದಾರ್ಥ ಮಾಡಿದ್ರೆ ಅದನ್ನು ಹೆಸರಿಟ್ಟ, ಮಗು ಹುಟ್ಟಿತು ಹೆಸರಿಟ್ಟ, ಮೊದಲೇನು ಬಂತು ವಸ್ತು, ಆಮೇಲೆ ಏನು ಬಂತು ಹೆಸರು. ಅದರಿಂದ ನಾಮರೂಪ ಅಂತ ಹೇಳಿದಾಗ ಮೊದಲು ರೂಪ ಆಮೇಲೆ ನಾಮ ಅಂತ ಹೇಳಿ ಒಂದು ಪೋಸ್ಟ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಅಪಾಯಿಂಟ್ಮೆಂಟ್ ಆಗುತ್ತೆ. ಪೋಸ್ಟ್ ಫಸ್ಟ್ ಕ್ರಿಯೇಟ್ ಆಗಬೇಕು, ಅದು ವಸ್ತು ಅದು, ಆಮೇಲೆ ಇಂಥವನ್ನು ಅಪಾಯಿಂಟ್ ಮಾಡೋದು ನಾಮ. ಆ ರೀತಿ ಸೃಷ್ಟಿ ಮಾಡಿದ. ತ್ರಿವೃತ್ಕರಣ ಪೂರ್ವಕಂ ನಾಮರೂಪಕರ್ತ ವಿಷ್ಣುರೇವ ಇತ್ಯುಕ್ತಂ ಸೂತ್ರಕೃತ. ಇದೆಲ್ಲ ಮಾಡಿದ್ದು ಯಾರು ಅಂದರೆ ಸತ್, ಇದೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ. ಸತ್ ಅಂದರೆ ಯಾರು ಅಂತ ಕೇಳಿದರೆ ಬ್ರಹ್ಮ, ಬ್ರಹ್ಮ ಅಂದರೆ ವಿಷ್ಣು. ಸಂಜ್ಞಾಮೂರ್ತಿ ಕೃಪ್ತಿಸ್ತು ತ್ರಿವೃತ್ ಕುರುವತಃ ಉಪದೇಶಾತ್. ಎರಡನೇ ಅಧ್ಯಾಯದಲ್ಲಿ ಬಂದಿರೋ ಮಾತು ಸಂಜ್ಞಾಮೂರ್ತಿ. ಸಂಜ್ಞಾ ಅಂದರೆ ನಾಮ, ಮೂರ್ತಿ ಅಂದರೆ ರೂಪ. ಸಂಜ್ಞಾಮೂರ್ತಿ ಕೃಪ್ತಿ ಅಂದ್ರೇನು? ನಾಮರೂಪೇ ವ್ಯಾಕರವಾಣಿ ಅಂತ ಮಾಡಿದ ಸಂಕಲ್ಪ ವ್ಯಾಕರೋತ್ತನ ಕಾರ್ಯ. ತ್ರಿವೃತ್ ಕುರುವತಃ ಉಪದೇಶಾತ್ ಇತಿ ಅತ್ರ ಅಯಂ ಕ್ರಮ. ಇಷ್ಟನ್ನೆಲ್ಲ ಸಮರಿ ಕೊಡ್ತಾರೆ ಅತ್ರ. ಅಲ್ಲ, ಅದೇ ಸೃಷ್ಟಿ. ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದರೆ ಈ ರೀತಿ ಮಾಡ್ತೇನೆ ಅಂತ ಅರ್ಥ. ಸೃಷ್ಟಿ ಅರ್ಥನೇ ಅದು, ಸೃಷ್ಟಿ ವಿವರಣೆ. ಸೃಷ್ಟಿ ಅನ್ನೋದು ಹೆಸರು, ವಿವರಣೆ ಎಂಬುದು ನಾಮರೂಪಕರಣ. ಒಟ್ಟಿಗೆ ಬರುತ್ತೆ, ಆದರೆ ಬಂದರೂ ಕೂಡ ಹೆಸರಿಡೋದೆ ಬಂದರೆ ಸಾಮಾನ್ಯ ಕಾರಣ ಹೆಸರಿರುತ್ತೆ. ಇದು ಅಷ್ಟೇ, ಮಗು ಅಷ್ಟೇ, ಆಮೇಲೆ ಹೆಸರು. ಆ ದೃಷ್ಟಿಯಿಂದ ಮೊದಲು ಸೃಷ್ಟಿ ಮಾಡಬೇಕಾದ್ರೆ ಎರಡು ಜೊತೆಗಿದ್ದರೂ ಕೂಡ ಮೊದಲು ಯಾವುದಕ್ಕೆ ಬರೋದು ರೂಪ, ಆಮೇಲೆ ಬರೋದು ನಾಮ, ವ್ಯಕ್ತಿ ಅಂತ ಅರ್ಥ. ವ್ಯಕ್ತಿ ಜೊತೆಗಿದ್ದರೂ ಕೂಡ ವ್ಯಕ್ತಿ ಆಗೋದು ಆಕ್ರಮದೊಳಗೆ. ಇದು 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 ಒಬ್ಬ ಹೆಸರಿದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಹೇಳ್ತಾ ಹೆಸರಿಲ್ಲದ ವಸ್ತು ಜಗತ್ತಿನಲ್ಲಿ ಇಲ್ಲ. ಏನೂ ಇಲ್ಲದವ್ರು ಏನಂತಿರುತ್ತೆ ಅದಕ್ಕೊಂದು, ಇದು ಅದು ಎ ಬಿ ಸಿ ಡಿ ಇದ್ದೇ ಇರುತ್ತೆ. ಆದರೆ ಸ್ಪಷ್ಟ ಹೆಸರು ಬರೋದು ಯಾವಾಗಂದ್ರೆ ಒಂದು ಕೊಟ್ಟಾಗ. ಆ ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ. ಅತ್ರ ಎಂ ಕ್ರಮ ಪೂರ್ವಂ ಲಕ್ಷ್ಮೀ ಆದೀನ್, ಅದಕ್ಕೆ ಒಂದು ಮಾತಿದೆ. ಔತ್ಪತ್ತಿಗಸ್ತು ಶಬ್ದೇನ ಅರ್ಥ ಇರಹಿ ಸಂಬಂಧ, ಶಬ್ದಸ್ಯ ಅರ್ಥೇನ ಹಿ ಸಂಬಂಧ. ಶಬ್ದ ಅರ್ಥಗಳ ಸಂಬಂಧ, ಶಬ್ದ ನಾಮಗಳ ಸಂಬಂಧ ಹೇಗಿರುತ್ತೆ ಅಂದರೆ ಔತ್ಪತ್ತಿಕ. ಔತ್ಪತ್ತಿಕ ಅಂದ್ರೇನು? ಹುಟ್ಟುತ್ತಿರಲಿಕ್ಕೆ ಬರೋದು ಅಲ್ಲ, ಅಲ್ಲ ಉತ್ಪತ್ತಿ ನಿಮಿತ್ತ. ಉತ್ಪತ್ತಿ ಆಗ್ತಿರ್ಲಿಕ್ಕೇನೆ ಶಬ್ದಾರ್ಥಗಳ ಸಂಬಂಧ ಬಂದೋಯ್ತು. ಇಲ್ಲ 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 ಆಚಾರ್ಯ, ಇದದು ಮೀಮಾಂಸಾ ಸೂತ್ರ ಅದು, ಅದು ಕೋಟ್ ಮಾಡ್ತಾರೆ. ಎರಡು ಜೊತೆಗೆ ಇರೋದು. ಅಭಿವ್ಯಕ್ತಿ ಆಗೋದು ಮಾತ್ರ ಯಾವುದು ಫಸ್ಟು? ವಸ್ತು ನೋಡಿ ಏನು ಅಂತ ಕೇಳ್ತಾರೆ. ವಸ್ತು ಫಸ್ಟ್ ನೋಡ್ತಾರೆ, ಅವ್ರು ಏನು ಅಂತ ಕೇಳ್ತಾರೆ. ಇದು ಅಂತ ಕೇಳಿ ವಸ್ತು ಅಲ್ಲ, ವಸ್ತು ನೋಡಿ ಏನು ಅಂತ ಕೇಳ್ತಾರೆ. ಎರಡು ಜೊತೆಗಿದ್ದರೂ ಕೂಡ ಜೀವನದಲ್ಲಿ ಏನಿದೆ? ಜ್ಞಾನ ಇಚ್ಛಾಕ್ರಿಯೆ ಮೂರು ಇದೆ ಜೀವನದಲ್ಲಿ. ಫಸ್ಟ್ ವ್ಯಕ್ತಿ ಆಗೋದು ಯಾವಾಗ, ಯಾವ ಕ್ರಮದಲ್ಲಿ ಆಗುತ್ತೆ? ಫಸ್ಟ್ ಜ್ಞಾನ, ಆಮೇಲೆ ಇಚ್ಛಾ, ಆಮೇಲೆ ಕ್ರಿಯಾ. ಮೂರು ಜೊತೆಗಿದ್ದರೂ ಕೂಡ ಅಭಿವ್ಯಕ್ತಿಯಲ್ಲಿ ಕ್ರಮ ಇದೆ. ಮೊದಲು ಕ್ರಿಯಾ ಇಚ್ಛಾ ಇದು ಉಲ್ಟಪಟ್ಟದ್ದು, ಈ ಕ್ರಮದಲ್ಲೇ ಹೋಗೋದು. ಅದಕ್ಕೇನೆ ಔತ್ಪತ್ತಿಕ ಅಂತ ಕರ್ಮ. ಯಾವುದೇ ಶಬ್ದದ ಅರ್ಥ ಜೊತೆ ಅರ್ಥದ ಸಂಬಂಧ ಏನದು ಅಂತ ಕೇಳಿದರೆ ಔತ್ಪತ್ತಿಕ. ಅದು ನ್ಯಾಚುರಲ್ ಆಗಿರೋದು, ಉತ್ಪತ್ತಿ ಜೊತೆಗೆ ಬರೋದು, ನಿತ್ಯ ಜೊತೆಗೆ ಇರುತ್ತೆ ಅಂತ ಅರ್ಥ. ಸ್ವಾಭಾವಿಕ ಔತ್ಪತ್ತಿಕ ಅಂದರೆ ಸ್ವಾಭಾವಿಕ. ಹಾಲಿನ ಬಣ್ಣ ಹಾಲಿಗೆ ಬಂತು, ಯಾವಾಗ ಬಂತು? ಔತ್ಪತ್ತಿಕ. ಹಾಲು ಬಂದಾಗಲೇ ಬಣ್ಣ ಜೊತೆಗೆ ಬಂತು. ಪೂರ್ವಂ ಲಕ್ಷ್ಮ್ಯಾದೀನ್ ತದಭಿಮನ್ಯಮಾನ ತೇಜಃಪ್ರವೃತ್ತಿ ಸಹಿತಾನನು ಪ್ರವಿಶ್ಯ ತತ್ತದ್ ಅಂಶೈಃ ತ್ರಿವೃತ್ತಂ ಏಕೈಕಂ ಕೃತ್ವಾ ತೇಭ್ಯಃ ಇಂದ್ರಾದಿ ನಾಮರೂಪಾಣಿ ಅಕರೋತ್. ಪೂರ್ವಂ ಮೊದಲಿಗೆ ಲಕ್ಷ್ಮ್ಯಾದೀನ್ ತೇಜಸ್ಸು ಪ್ರಾಣ ಮತ್ತು ಅನ್ನ ಅಂತಕ್ಕಂಥ ಮೂರರೊಳಗೆ ತದಭಿಮನ್ಯಮಾನ ತೇಜಃಪ್ರವೃತ್ತಿ ಸಹಿತ ಅನು ರೈತಾನನು ಪ್ರವಿಶ್ಯ ಅವುಗಳಿಂದ ಅಭಿಮನ್ಯಮಾನವಾದಂತಹ ತೇಜಸ್ಸು ಪ್ರಾಣ ಅನ್ನ ಅವುಗಳ ಸಮೇತವಾಗಿ ಪ್ರವೇಶ ಮಾಡಿ ತತ್ತದಂಶೈಹಿ ತ್ರಿವೃತಂ ಏಕೈಕಂ ಕೃತ್ವ ಮೂರಕ್ಕೂ ಒಂದೊಂದನ್ನು ಪ್ರತ್ಯೇಕ ಮಾಡಿ ತೇಭ್ಯ ಇಂದ್ರಾದಿ ನಾಮರೂಪಾಣಿ ಅಕರು ಅವುಗಳಿಂದ ಇಂದ್ರ ಇತ್ಯಾದಿ ಹೆಸರುಗಳನ್ನು ಪರಮಾತ್ಮ ದೇವತೆಗಳಿಗೆ ಇಂದ್ರಾದಿ ಹೆಸರುಗಳು ದೈತ್ಯರಿಗೆ ಕಲ್ಯಾದಿ ಹೆಸರುಗಳು ಎಲ್ಲ ಇಟ್ಟ. ತಾನಪಿ ಸಾಭಿಮನ್ಯಮಾನಾನ್ ತೇಜಃಪ್ರವೃತಿ ದೇವತಾನ್ ಅಂಶೈಹಿ ಅನುಪ್ರವಿಶ್ಯ ಮತ್ತು ಅದರೊಳಗೆ ಮತ್ತೆ ಪ್ರವೇಶ ಮಾಡಿದೆ ಪರಮ. ಎಲ್ಲ ಸ್ಟೇಜಲ್ಲೂ ಪರಮಾತ್ಮನ ಪ್ರವೇಶ ಬೇಕು, ಇಲ್ಲದ್ರೆ ಏನಾಗೋದಿಲ್ಲ. ಇವು ಅಂತಃಪ್ರವಿಶ್ಯ ಕಾಮನ್ ಫ್ಯಾಕ್ಟರ್ ಪ್ರವಿಶ್ಯ ತೇಷಾಂ ಅಂಶಾನ್ ಮಿಶ್ರೀಕೃತ್ಯ ತೇಭ್ಯ ಅಭಿಮನ್ಯಮಾನ ಸಹಿತ ಅಗ್ನಾದಿ ನಾಮರೂಪಾಣಿ ಅಕರೋತ್. ಮುಂದೆ ಅಗ್ನಿ ಮೊದಲಾದ ನಾಮ ಮತ್ತು ರೂಪಗಳನ್ನು ಪರಮಾತ್ಮ ಮತ್ತೆ ಸೃಷ್ಟಿ ಮಾಡಿದ. ಪುನರಗ್ನಾದಿಷು ಸರ್ವತ್ರ ತೇಜೋವನ್ನ ತೇವಾ ನನುಗತ ನನಕರೋದಿತಿ. ಮತ್ತೆ ಅವರೊಳಗೆ ಏನು ಮಾಡ್ತಾನೆ, ತೇಜಸ್ಸು ಅಪ್ಪನ್ನ ಅವುಗಳನ್ನ ಮತ್ತೆ ಪ್ರವೇಶ ಮಾಡಿ ಮತ್ತೆ ತಾನು ಪ್ರವೇಶ ಮಾಡ್ತಾ ಹೋಗ್ತಾನೆ. ಏವಂ ಅಗ್ನಿ ಅದನ್ನು ಎಲ್ಲರಲ್ಲೂ ಏನಿದೆ ಅಂತಾಯ್ತೀಗ, ಮೊದಲು ನಾರಾಯಣ, ಆಮೇಲೆ ಲಕ್ಷ್ಮಿ, ಪ್ರಾಣ, ರುದ್ರ, ಎಲ್ಲರಲ್ಲೂ ಕಾಮನ್ ಆಯ್ತು. ಈಗ ಪ್ರಪೋರ್ಷನ್ ಮಿಕ್ಸ್ ಬೇರೆ ಬೇರೆ ಮಾಡ್ತಾ ಹೋಗ್ತಾನೆ ಪರಮಾತ್ಮ. ವಸ್ತುಗಳೇನಾಗುತ್ತಾಗ ಬೇರೆ ಬೇರೆ ನಾಮ ರೂಪ ಎರಡು ಬೇರೆ ಬದಲಾಗ್ತಾ ಬರುತ್ತೆ. ಏವಂ ಅಜ್ಞಾದ ಸರ್ವೇ ಭಾವಾಹ ಸಾಕ್ಷಾತ್ ಪರಂಪರ ಯಾವ ತೇಜೋ ಅಪನ್ನ ಕಾರ್ಯಾಣಿ ಇತ್ಯುಕ್ತ. ಅದಕ್ಕೆ ಅಗ್ನಿ ಮೊದಲಾದ ಯಾವುದೇ ಪದಾರ್ಥ ಹುಟ್ಟಿದ್ರು ಕೂಡ ಸಾಕ್ಷಾತ್ ಪರಂಪರೆಯ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಸಾಕ್ಷಾತ್ ಅಂದರೆ ಡೈರೆಕ್ಟ್ಲಿ, ಪರಂಪರೆಯ ಇಂಡೈರೆಕ್ಟ್ಲಿ ಏನಾಗಿರಬೇಕದು, ತೇಜಸ್ಸು ಅಪ್ಪ ಅನ್ನ ಈ ಮೂರು ಇರಲೇಬೇಕು, ಇದರ ಸಾಧ್ಯನೇ ಇಲ್ಲ. ಅದು ಮಹತ್ವ ಇಲ್ಲಿ ಕಾಣೋದು ಎದ್ದು ಕಾಣುತ್ತೆ. ಮೂಲ ಪ್ರಕೃತಿ, ಜಡ ಪ್ರಕೃತಿ, ಮಹಾಲಕ್ಷ್ಮಿ, ಪ್ರಾಣದೇವರು ವರ್ಕ್ ಮಾಡೋದಿಲ್ಲ, ರುದ್ರದೇವರು ಅನ್ನ, ಈ ಮೂರು ಕ್ರಮದಲ್ಲೂ ಕೂಡ ಇರಲೇಬೇಕು ಅಂತ ಹೇಳಿದರು. ಪರಂಪರೆ ಸರ್ವೇಷಾಂ ನಾಮರೂಪೇ ಅಪಿ ಎಲ್ಲರ ಹೆಸರು ಮತ್ತು ರೂಪಗಳು ಕೂಡ ತೇಜೋ ಅಪನ್ನಾದಿ ಅಭಿಮಾನಿ ಲಕ್ಷ್ಮ್ಯಾದ್ಯುದ್ಭವತ್ವಾತ್ ತದಧೀನೇ ಇತಿ ಚೋಕ್ತಂ. ಎಲ್ಲ ನಾಮರೂಪಗಳು ಹೀಗೆ ತೇಜಸ್ ಅಪ್ ಅನ್ನ ಇವುಗಳಿಂದ ಅಭಿಮಾನಿ ದೇವತೆಗಳಾದ ಲಕ್ಷ್ಮ್ಯಾದಿಗಳಿಂದ ಉತ್ಪನ್ನವಾದ್ದರಿಂದ ಅವರ ಅಧೀನವೇ ಆಗಿದೆ. ಮುಂದಿನ ಪ್ರಶ್ನೆ, ಯಾರಿಂದ ಉತ್ಪನ್ನವಾದ, ತಂದೆಯಿಂದ ಹುಟ್ಟಿದ ಮಗ ಯಾರ ಅಧೀನ ಆಗಬೇಕು, ತಂದೆಗೆ ಅಧೀನ. ಆಫೀಸರ್ಗೆ ಕೆಲಸ ಕೊಟ್ಟ ಮೇಲೆ ಆಫೀಸರ್ ಕೆಲಸ ಕೊಡ್ತಾನೆ, ಕೆಲಸ ತೊಗೊಂಡು ಯಾರು ಅಧೀನ ಆಗಬೇಕು, ಅಧೀನನಾಗಬೇಕು. ಅದಕ್ಕೇ ಇವರಿಂದ ಹುಟ್ಟಿ ಬಂದಿರೋದ್ರಿಂದ ಮಹಾಲಕ್ಷ್ಮಿ ಬದಲಾದ ಅಧೀನ. ಶ್ರೀದೇತ್ ಕಟಾಕ್ಷ ಬಲವತಿ ಅಜಿತಮ್, ಆ ಶ್ಲೋಕಕ್ಕೂ ಅರ್ಥ ಇದೆ. ಇತಿ ಚೋಕ್ತಂ ಏತದ್ ಉಭಯ ಅನುಭವಾರೂಢಂ ದರ್ಶಯಿತು ಪ್ರತಿ ಜಾನೀತೇ ಯಥೇತಿ. ಇನ್ನೂ ಕೂಡ ಹತ್ರ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾರೆ. ಯಥೇತಿ ಹೇ ಸೌಮ್ಯ ಇಮಾಸ್ತಿಸ್ರಹ ದೇವತಾ ಏಕೈಕ ತ್ರಿವೃತ್ ತ್ರಿವೃತ್ ಭವತಿ ಯಥಾ ಖಲು ಸರ್ವಂ ತತ್ ಕಾರ್ಯಂಚ ಭವತಿ ಸರ್ವೇಷಾಂ ನಾಮರೂಪೇ ತದಧೀನೇ ಇತಿ ಯತ್ ತತ್ಸರ್ವಂ ವದತೋ ಮೇ ವಿಜಾನೀಹಿ ಅಂತ ವಿವರಣೆ. ಯಜ್ಞಾನೇ ಸತಿ ನಕಮಪಿ ನಮಸ್ಕುರ್ಯಾಂ ಮಹಾಪ್ರಾಜ್ಞೋಹಂ ಇತ್ಯಹಂಕಾರಂ ಚಹ್ಯಾಹ ಇತಿ ಉವಾಚ ಪಿತಾ ಇತ್ಯರ್ಥ. ಇದರ ಸಂದೇಶ ಏನು ಅಂದರೆ, ಏನೇನೋ ಭಾರಿ ಅಹಂಕಾರ ಪಡ್ತೀಯಲ್ಲ, ಯಜ್ಞಾನೇ ಸತಿ ನಾ ಕಮ್ಮಪಿ ನಮಸ್ಕುರ್ಯಾಂ, ತಿಳ್ಕೊಂಡಿದ್ದಕ್ಕೆ ಯಾರಿಗೂ ನಮಸ್ಕಾರ ಮಾಡಿಲ್ಲ ಅಂದ್ಕೊಂಡ್ಬಿಟ್ಟಿದೆಯಲ್ಲ, ಮಹಾಪ್ರಾಜ್ಞೋಹಂ ಮಹಾ ಜ್ಞಾನಿ ಅಂದ್ಕೊಂಡ್ಬಿಟ್ಟಿದೆಯಲ್ಲ, ಇತ್ಯಹಂಕಾರಂ ಚಹ್ಯಾಹ ಅಹಂಕಾರ ಬಿಟ್ಟುಬಿಡು ಅಂತ ಹೇಳಿ ಸೃಷ್ಟಿ ಕ್ರಮ ಹೇಳ್ತಾ ಹೇಳ್ತಾ ಸೃಷ್ಟಿ ನಡೆದಿರೋದು ಅಲ್ಲಿಂದ. ನೀನು ಸ್ವಲ್ಪ ತಿಳ್ಕೊಂಡವನು, ದೊಡ್ಡವ್ರು ನೀನು ಅವರು ಅಂತ ಕೇಳ್ತಾರೆ. ದೊಡ್ಡವ್ರು ಇವರು ಕೆಲಸ ಸಿಕ್ತು ಅಂತ ಹಾರಾಡ್ತಿದ್ರೆ ಕೆಲಸ ಕೊಟ್ಟವ್ರು ಎಷ್ಟು ಗೇಟ್ ಇರಬೇಕು, ಕೆಲಸ ಸಿಕ್ಕವನು ಓ 1 ಲಕ್ಷ ರೂಪಾಯಿ ಸಂಬಳ, 1 ಲಕ್ಷ ರೂಪಾಯಿ ಸಂಬಳ ಅವನೇ ಆಗಿರ್ಬೇಕು, 1 ಲಕ್ಷ ಸಂಬಳ ಕೊಡಬೇಕಾದ ಅದನ್ನು ಯೋಚನೆ ಮಾಡಬೇಕು. ಅಹಂಕಾರನ ಏನು ಮಾಡಬೇಕೀಗ, ಬಿಡ್ಲಕ್ಕೊಂದು ಸಿಂಪಲ್ ಕಾರಣ ಹೇಳ್ತಾರೆ. ಸೃಷ್ಟಿ ಕ್ರಮ ತಿಳ್ಕೊಂಡಾಗ ಪ್ರಾಧಾನ್ಯ ಅಪ್ರಧಾನ್ಯ ಎಲ್ಲ ಗೊತ್ತಾಯಿತು. ಗೊತ್ತಾದ ಮೇಲೆ ಇವನು ಅಪ್ರಧಾನ, ಸೇತುವೆಗೆ ಅಪ್ರಧಾನ, ಪ್ರಧಾನ ವಿಷ್ಣುವಾದಿ ದೇವತೆಗಳು, ಅವ್ರನ್ನ ಬಿಟ್ಟು ನಾನೇ ಉತ್ತಮ ಅಂತ ಹೇಳಿ ಯಾರಿಗೂ ನಮಸ್ಕಾರ ಮಾಡಲ್ಲ ಅಂತ ಹೇಳ್ತೀಯಲ್ಲ, ಇದು ಸರಿನಾ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಬಂದರು. ಇತಿ ತೃತೀಯ ಖಂಡ. ಅದಿಷ್ಟಕ್ಕೂ ಭಾಷ್ಯ ಓದಿಲ್ಲ ಇನ್ನು. ಶ್ವೇತಕೇತುರ್ ಹ ಅಲ್ಲಿಂದ ಓದಬೇಕು. ಯಥಾ ಅಧೀತ್ಯಬ್ಧ ದ್ವಾದಶತ್ವಾದ್ ದ್ವಾದಶಾಬ್ದ ಐತಿರಿತ ಶ್ವೇತಕೇತುರ್ ಭಾರತೇತೂನೋತ್ಪತ್ತಿ ದ್ವಾದಶತ್ವತಃ ಇತಿ ವಾಕ್ಯ ನಿರ್ಣಯೇ. ಇಲ್ಲಿ ಒಂದು ಪ್ರಶ್ನೆ ಬಂತು. ಈ ತಂದೆ ಹತ್ರ ಬಂದಾಗ ಸರ್ವಾನ್ ವೇದಾನ್ ಶ್ವೇತಕೇತು ದ್ವಾದಶಾಬ್ದಕ ಪಿತಸ್ತಮೀಪಮೇ ಯಾಯ ಇತ್ಯಾದೋ ಭಾರತ ವಾಕ್ಯೇ. ಆತ ಮನೆ ಬಿಟ್ಟು ಹೊರಟಾಗ 12 ಆಗಿತ್ತು, ಬಂದಾಗ 24 ಆಗಿತ್ತು ಅಂತ ಇಲ್ಲಿ ಹೇಳಿದರು. ಮಹಾಭಾರತದಲ್ಲಿ ಕಥೆ ಇದೇ ಕಥೆ ಮಹಾಭಾರತದಲ್ಲಿ ಬರುತ್ತೆ. ಬಂದಾಗ ಏನಂತ ಹೇಳ್ತಾರಲ್ಲಿ, ಶ್ವೇತಕೇತು ಬಂದಾಗ 12 ವರ್ಷ ಆಯ್ತು ಅಂತ ಹೇಳಿಬಿಟ್ರು. ಅವಾಗೇನು ಕನ್ಫ್ಯೂಷನ್ ಆಯ್ತಾಗ, ಅದು 24 ವರ್ಷ ಅಂದರೆ 12 ವರ್ಷ ಅಂತ ಪ್ರಶ್ನೆ ಬಂತು. ಅದಕ್ಕೆ ಎರಡೂ ಸರಿನೇ. ವಯಸ್ಸಿನಲ್ಲಿ ಎಷ್ಟಾಗಿತ್ತು ಅವನಿಗೆ? 24. ಓದ್ಲಿಕ್ಕೆ ಓದ್ಮೇಲೆ ಹೊರಗೆ ಎಷ್ಟಾಗಿತ್ತು? 12 ವರ್ಷ ಆಗಿತ್ತು. ಆದ್ದರಿಂದ ಏ ಭಾಳ ಒಂದು ವರ್ಷ ಆಯ್ತಲ್ಲ ಕಂಡು ಅಂತ ಕೇಳಿದರೆ, ಅವ್ರಿಗೊಂದು ವರ್ಷ ಆಗಿಲ್ಲ, ಕಂಡು 1 ವರ್ಷ ಆಗಿದೆ. ಆ ಗ್ಯಾಪ್ ಇರೋದು 1 ವರ್ಷ ಗ್ಯಾಪ್ ಕಾಣದೇ ಇರೋದು ಹೇಗೋ ಆತನ 12 ವರ್ಷ ಅಂತ ಮಹಾಭಾರತದಲ್ಲಿ ಹೇಳಿದರೆ, ಈ ಓದಿ ಬಂದಮೇಲೆ 12 ವರ್ಷ ಅಲ್ಲ, ಗೊತ್ತಾಯ್ತಾ? ಹೋದಾಗ 12 ವರ್ಷ, ಬಂದಾಗ 24 ವರ್ಷ. ಮತ್ತು ಅಧಿತ್ಯಬ್ಧದ್ದು ಅದು ಹೇಳ್ತಾಲ್ಲ, CA MA ಅಂತ ಹೇಳ್ತೇವೆ. ಕ್ರೋನಾಲಜಿಕಲ್ ಏಜ್ ಬೇರೆ, ಮೆಂಟಲ್ ಏಜ್ ಬೇರೆ. ಕ್ರೋನಾಲಜಿಕಲ್ ಸರ್ವಿಸ್ ಎಷ್ಟಾಯಿತು? 25 ವರ್ಷ ಅಂತಾರೆ. ಆ ಹುಟ್ಟು ವರ್ಷ ಎಷ್ಟಾಯ್ತು? 50 ವರ್ಷ ಅಂತ ಇರ್ತ. ಈ ಏಜು ಆ ಏಜು ಬೇರೆ ಆಗಲಿಕ್ಕೆ ಕಾರಣ ಏನು ಅಂದರೆ, ಬೇರೆ ಕಾನ್ಸೆಪ್ಟಲ್ಲಿ ಹೇಳಿರೋದ್ರೆ ವಿರೋಧ ಇಲ್ಲ. ಯಾಕೆ ಮತ್ತೆ ಸಮನ್ವಯ ಮಾಡ್ತಾರೆ? ಅದು ಮಹಾಭಾರತದಲ್ಲಿ ಹೀಗೆ ಬಂದಿದೆ. ಮಹಾಭಾರತನೂ ಪ್ರಮಾಣ, ಉಪನಿಷತ್ತು ಪ್ರಮಾಣ, ಮಹಾಭಾರತ ಇನ್ನೂ ದೊಡ್ಡ ಪ್ರಮಾಣ. ಯಾಕೆ? ವೇದಾದಪಿ ಪರಂಚಕ್ರೆ. ಮತ್ತು ವಿರೋಧ ಬಂತಲ್ಲ, ವಿರೋಧ ಬಂದಿಲ್ಲ, ಸರಿಯಾಗಿದೆ. ಈ ರೀತಿ ಮಧ್ಯೆ ಒಂದೆರಡು ಹೇಳಿದ್ಮೇಲೆ ಏನು ತಿಳ್ಕೊಂಬಿಡ್ಬೇಕಾಗ, ಇಂಥ ವಿರೋಧ ಬೇರೆ ಕಡೆ ಏನಾದರೂ ಬಂದರೆ ಈ ವಿವಕ್ಷೆ ಇರುತ್ತೆ ಅಂತ ಅರ್ಥ. ಒಂದೆರಡು ಎಕ್ಸಾಂಪಲ್ ತೋರಿಸಿದ ಮೇಲೆ ಅರ್ಥ ಮಾಡ್ಕೊಳ್ಳೋ ಕ್ರಮ ಗೊತ್ತಾಯ್ತಾಗ, ಆ ಕ್ರಮ ತಿಳ್ಕೊಂಡ್ಬಿಟ್ರೆ ಸಮಸ್ಯೆ ಬರೋದೇ ಇಲ್ಲ. ಈ ಮುಂದೆ ಈಗ ಆ 3 ದೃಷ್ಟಾಂತ ಕೊಟ್ಟರಲ್ಲ, 3ನ್ನು 6 ಮಾಡಿದಾರಲ್ಲ, ಅದಕ್ಕೆ ಹೇಳ್ತಾರೆ. ಒಂದು ಮಣ್ಮಯ, ಏಕೇನ ಮೃತ್ಪಿಂಡೇನ ವಿಜ್ಞಾತೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ, ಏಕೇನ ಲೋಕಮಣಿನ ಸರ್ವಂ ಲೋಹಮಯಂ ವಿಜ್ಞಾತಂ ಭವತಿ ಅಂತ ಹೇಳಿದ್ರಲ್ಲ, ಅದೇ ಹೇಳ್ತಾರೆ ಈಗ. ಯಥಾ ಮೃತ್ಪಿಂಡ ವಿಜ್ಞಾನಾತ್ ಸಾದೃಶ್ಯಾದೇವ ಮೃಣ್ಮಯಃ ವಿಜ್ಞಾಯಂತೆ ತಥಾ ವಿಷ್ಣೋಃ ಸಾದೃಶ್ಯಾತ್ ಜಗದೇವ ಚ. ಮೃತ್ಪಿಂಡ ಜ್ಞಾನದ ವಿವರಣೆ, ಅಲ್ಲಿ ಸಾದೃಶ್ಯವನ್ನು ನೋಡಿ ಅಂತ ಹೇಳಿದರು. ಒಂದು ಮೃಣ್ಮಯ ಪಾತ್ರೆಯನ್ನು ನೋಡಿದಾಗ ಸಕಲ ಮೃತ್ಪಿಂಡಗಳ ಜ್ಞಾನ ಬರೋದು ಯಾತಕ್ಕೆ ಅಂದರೆ, ಯಥಾ ಮೃತ್ಪಿಂಡ ವಿಜ್ಞಾನಾತ್, ಒಂದು ಮಣ್ಣಿನ ಪಾತ್ರೆ ಅದರ ತಿಳುವಳಿಕೆಯಿಂದ, ಸಾದೃಶ್ಯಾದೇವ ಸಾದೃಶ್ಯದ ಕಾರಣದಿಂದ, ಮೃಣ್ಮಯಃ ವಿಜ್ಞಾಯತ್ ಎಲ್ಲ ಮಣ್ಣಿನ ಪಾತ್ರೆ ಗೊತ್ತಾಗಿಬಿಡುತ್ತೆ. ಅದೇ ರೀತಿ ತಥಾ ವಿಷ್ಣೋ ಸಾದೃಶ್ಯ ಜಗದೇವ ಚ, ವಿಷ್ಣುವಿನ ಸಾದೃಶ್ಯದಿಂದಾಗಿ ಜಗತ್ತೇನಾಗಿದೆ ಈಗ ಎಲ್ಲ ತಿಳಿಯುತ್ತೆ. ಯಥಾ ಸ್ವರ್ಣಸ್ಯ ವಿಜ್ಞಾನಾತ್ ಸರ್ವೇ ಲೋಹಮಯಸ್ತಥಾ ಪ್ರಾಧಾನ್ಯಾತ್ ವಿಷ್ಣು ವಿಜ್ಞಾನಾತ್ ಪ್ರಜ್ಞಾತಂ ಸ್ಯಾತ್ ಜಗತ್ ಸದಾ. ಎರಡನೇ ಕೇಸು ಸ್ವರ್ಣ ಲೋಹಮಣಿ, ಲೋಹಮಣಿಯಿಂದ ಸರ್ವ ಲೋಹ ಜ್ಞಾನ. ಅದು ಹೇಗೆ ಅಂದರೆ, ಯಥಾ ಸ್ವರ್ಣಸ್ಯ ವಿಜ್ಞಾನಾತ್ ಸರ್ವೇ ಲೋಹಮಯಸ್ತಥಾ, ಒಂದು ಚಿನ್ನದ ಜ್ಞಾನ ಬಂತು ಅಂದರೆ ಎಲ್ಲ ಲೋಹದ ಜ್ಞಾನಗಳೆಲ್ಲ ಬಂದು ಹೋಯಿತು. ಯಾತಕ್ಕೆ? ಚಿನ್ನ ಮೊದಲು ಪ್ರಧಾನವಾದ್ದರಿಂದ. ಇವ್ರು ಪ್ರತಿನಿತ್ಯ ಇದು ಧಾರಣೆಯಲ್ಲಿ ಹಾಕೋದು ಏನಾಗ್ತಾರೆ, ಬೆಳ್ಳಿ ಬಂಗಾರದ ರೇಟ್ ಹಾಕ್ತಾರೆ ಸಾಮಾನ್ಯ, ಪ್ರತಿಯೊಂದು ಹಾಕ್ಲಿಕ್ಕೆ ಹೋಗೋದು. ಯಾತಕ್ಕೆ? ಪ್ರಧಾನ ಲೋಹ ಆದ್ದರಿಂದ ಅವನು ತಿಳಿಸ್ತಾ ಬರ್ತಾರೆ. ಪ್ರಾಧಾನ್ಯಾತ್ ವಿಷ್ಣು ವಿಜ್ಞಾನಾತ್ ವಿಜ್ಞಾತಂ ಸ್ಯಾತ್ ಜಗ ಸಾಕ್ಷಾತ್ ಜಗತ್ ಸದಾ. ಇಲ್ಲಿ ಪ್ರಾಧಾನ್ಯ, ಅಲ್ಲಿ ಸಾದೃಶ್ಯ. ಮಣ್ಣು ಮೃತ್ಪಿಂಡ ಕೇಸಿನೊಳಗೆ ಸಾದೃಶ್ಯ ತಿಳ್ಕೋಬೇಕು, ಲೋಹಮಣಿ ಕೇಸಿನೊಳಗೆ ಪ್ರಾಧಾನ್ಯ ತಿಳ್ಕೋಬೇಕು. ಅತ್ಯಲ್ಪೇಪಿ ಹಿ ಜ್ಞಾತೆ ಸದೃಶೇ ತಾದೃಶಂ ಬಹು ಜ್ಞಾಯತೆ ನಖ ಕೃತ್ಯ ಯಥಾ ಸರ್ವಮಯೋಮಯಂ. ಇನ್ನು ನಖನಿಕೃತ ದೃಷ್ಟಾಂತ ಇನ್ನೊಂದಿದೆ. ಅಲ್ಲೇನಾಗಿದೆ, ಸಾದೃಶ್ಯ ಇದೆ. ಇಲ್ಲಿ ಸಾದೃಶ್ಯದಲ್ಲಿ ಕೈಮುತ್ತೆ ಸೇರಿಕೊಂಡಿದೆ. ಮೊದಲನೇದರಲ್ಲಿ ಬರೀ ಸಾದೃಶ್ಯ, ಎರಡನೇದರಲ್ಲಿ ಬರೀ ಪ್ರಾಧಾನ್ಯ, ಮೂರನೇದರೊಳಗೆ ಸದೃಶ್ಯ ನಿಮಿತ್ತವಾದ ಪ್ರಾಧಾನ್ಯ. ಯಾವ ರೀತಿ ಸದೃಶ್ಯ ಅಂದರೆ, ಅತ್ಯಲ್ಪೇಪಿ ಹಿ ವಿಜ್ಞಾತೆ ಸದೃಶೇ ತಾದೃಶಂಬು. ತಿಳ್ಕೊಂಡಿದ್ದು ಬರೀ ನಖನಿಕೃಂತನ. ಮೊದಲನೇದಾಗಿ ಇದು ಕಬ್ಬಿಣದ ಬೇರೆ, ಜೊತೆ ಇದು ಬರೀ ನಖನಿಗೆ ಚಿಕ್ಕದದು. ಒಂದು ಚಿಕ್ಕ ಪದಾರ್ಥ ಗೊತ್ತಾದರೆ ತಕ್ಷಣ ಏನು ಗೊತ್ತಾಯ್ತು ನಮಗೀಗ, ಎಲ್ಲ ಲೋಹದ್ದು ನಖನಿಕೃಂತ ನಮ್ದು ಕಾಷ್ಟಾಯಸಂ ವಿಜ್ಞಾತಂ ಭವತಿ, ಸ್ಟೀಲ್ ಗಾನೆಲ್ಲ ಬಂದು ಹೋಗಿಬಿಡ್ತು. ಯಾತಕ್ಕೆ ಅಂದರೆ, ಇದು ಸಾದೃಶ್ಯ ಇರೋದು ಒಂದು, ಪ್ರಾಧಾನ್ಯ ಒಂದು, ಸಣ್ಣದಾಗಿರ್ತಕ್ಕಂಥ ಒಂದು ನಖನಿಕೃತನ ಜ್ಞಾನದಿಂದ ದೊಡ್ಡ ದೊಡ್ಡ ಸ್ಟೀಲ್ ಪಾತ್ರೆ ಅರ್ಥ ಆಗೋದಾದರೆ, ಅಲ್ಪದರಲ್ಲಿರೋ ಸಾದೃಶ್ಯ ಕೂಡ ಈ ರೀತಿ ಕೊಡೋದಾದರೆ, ಇನ್ನು ಮಹಾಸಾದೃಶ್ಯ ಹೇಳಬೇಕಾ, ಪ್ರಧಾನವಾದ ವಿಷಯ ಹೇಳಬೇಕಾ ಅಂತ ಕೇಳಿ ಕೈಮುತ್ಯವನ್ನು ಹೇಳಿದ್ರು. ಈ 3 ದೃಷ್ಟಾಂತಕ್ಕೆ ವ್ಯತ್ಯಾಸ ತೋರಿಸಿದ್ರು. ನೋಡೋದಕ್ಕೆ ಏನು ಅನಿಸುತ್ತೆ, 3 ಕೂಡ ಪುನರುಕ್ತಿ ಕಂಡ ಕಾಣುತ್ತೆ. ಪುನರುಕ್ತಿ ಅಲ್ಲ, ಸಾದೃಶ್ಯ 1ರಲ್ಲಿ, ಪ್ರಾಧಾನ್ಯ 1ರಲ್ಲಿ, ಕೈಮುತ್ಯ 1ರಲ್ಲಿ. ಆದ್ದರಿಂದ ವಿರೋಧ ಇಲ್ಲ, ರಿಪಿಟೇಷನ್ ಇಲ್ಲ. ನ್ಯಾಯತೆ ನಖಗ್ರಂಥನ್ಯ ಯಥಾ ಸರ್ವಮಯೋಮಯಂ. ಸಮುದ್ರ ನೋಡಬೇಕಾಗಿದೆ, ಕೆರೆ ತೋರಿಸ್ತಾರೆ, ಸಮುದ್ರ ಹೀಗಿರುತ್ತೆ ಅಂದ್ಬಿಡ್ತಾರೆ. ಇದು ಭಾರಿ ಚಿಕ್ಕದು, ಆ್ಯಕ್ಚುಲಿ ಗೊತ್ತಾಯ್ತು, ಭಾರಿ ಚಿಕ್ಕದು. ಸಮುದ್ರಕ್ಕೋಸ್ಕರ ಏನೂ ಅಲ್ಲ. ಆದರೆ 1 ಜ್ಞಾನ ಬಂತು. ಏನು ಜ್ಞಾನ ಬಂತು? ನೀರು ಭಾರಿ ಇರುತ್ತೆ. ಅದು ಇಷ್ಟು ಜ್ಞಾನ ಬಂದುಬಿಟ್ಟರೆ ಸಮುದ್ರದ ಬಗ್ಗೆ ಸಾದೃಶ್ಯ ಬಂದಂತೆ ಆಯಿತು. ಈ ಸಣ್ಣ ಕೆರೆಯಲ್ಲೇ ಎಷ್ಟು ನೀರು ಇರಬೇಕಾದ್ರೆ ಸಮುದ್ರ ಎಷ್ಟಿರಬೇಕು ಅನ್ನೋದು ಕೈಮುತ್ಯ ನ್ಯಾಯ. ಕೆರೆಯಲ್ಲೇ ಹೇಗಿದ್ದರೆ ಸಮುದ್ರ ಎಷ್ಟಿರ್ಬೋದು, ಅದು ಕೈಮುತ್ಯ ನ್ಯಾಯ. ಹೀಗೆ ಎರಡನ್ನೂ ಸೇರಿಸಿದರು. ಕಿಮು ವಿಷ್ಣೋಹ ಬಹೋರ್ ಜ್ಞಾನಾತ್ ಅತ್ಯಲ್ಪಂ ಜಗದೀದೃಶ್ಯಂ. ಇನ್ನು ಅತ್ಯಲ್ಪ ಪದಾರ್ಥದಿಂದ ಮಹಾಪದಾರ್ಥ ತಿಳ್ಕೊಂಡ್ರಿ. ಇನ್ನು ಸಮುದ್ರನೇ ತಿಳ್ಕೊಂಡ ಮೇಲೆ ಎಲ್ಲ ತಿಳ್ಕೊಂಡು ಹಾಗಲೇ. ವಿಷ್ಣು ಸರ್ವೋತ್ತಮನಾದವನು. ವಿಷ್ಣು ಜ್ಞಾನ ಬಂದರೆ ಏನು ಬಂದಾಗಾಯ್ತು? ಈಗ ಎಲ್ಲ ಜ್ಞಾನ ಬಂದಾಗಾಯ್ತು. ಈ ನಾವು ಅರ್ಥ ಮಾಡ್ಕೋತಾ ಹೋಗಬೇಕು. ಸಣ್ಣ ಪುಟ್ಟ ವಿಷಯ, ಎಮ್ ಎ ಆಗಿದ್ದಾನೆ ಅಂದರೆ SLC ಆಗಿದ್ದಾನೆ ಅಂತ ಹೇಳಬೇಕಾಗಿಲ್ಲ. ಯಾಕೆ? ದೊಡ್ಡದು ಮಾಡಿದವನು ಏನು ಮಾಡಿರ್ತಾನೆ, ಚಿಕ್ಕದು ಮಾಡಿರಲೇಬೇಕು ಅಂತ ನಿಯಮ. ಸೊ ವಿಷ್ಣು ಸರ್ವೋತ್ತಮನಾದ್ದರಿಂದ ಅವನು ತಿಳ್ಕೊಂಡವನು ಏನು ತಿಳ್ಕೊಂಡಾಗಲೆಕ್ಕ, ಎಲ್ಲ ತಿಳ್ಕೊಂಡಾಗಲೆಕ್ಕ. ಅವನೊಬ್ರು ಗೊತ್ತಿಲ್ಲದವ್ರು ಎಲ್ಲ ತಿಳ್ಕೊಂಡ್ರೆ ಏನರ್ಥ? ಏನೂ ತಿಳ್ಕೊಂಡಿಲ್ಲ ಅಂತ. ಎಲ್ಲ ತಿಳ್ಕೊಂಡು ಏನೋ ತಿಳ್ಕೊಂಡದವನೊಬ್ಬ, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡವನೊಬ್ಬ, ಒಗಟದು ಒಂದು. ಇವತ್ತಾಗಿರೋದು ಹಾಗೆತ್ತಾರೆ, ಕಪ್ಪು ಪಟ 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 ಗೂಗಲ್ ನೋಡ್ತಾ ಇರ್ತಾರೆ, ಎಲ್ಲ ಗೊತ್ತು ಅವನಿಗೆ, ಮೈನಸ್ ಗಾಡ್, ಎಲ್ಲ ಗೊತ್ತು, ಏನೂ ಗೊತ್ತಿಲ್ಲ ಅನ್ಸ್ಕೊಂಡ್ಬಿಡ್ತಾನೆ. ಅವರಿಗೆಲ್ಲ ಒಂದೇ ಧ್ರುವಾದಿಗೆ ಒಂದೇ ಗೊತ್ತು, ಎಲ್ಲ ಗೊತ್ತು ಅವ್ರಿಗೆ. ಇದು ಅರ್ಥ ಮಾಡ್ಕೊಂಡು ಇವತ್ತು ಜಗತ್ತಲ್ಲಿ ಯಾವುದಕ್ಕೆ ಹೋಗ್ತಾ ಇದ್ದಾರೆ ಈಗ, ಎಲ್ಲ ತಿಳ್ಕೊಳ್ಳೋ ಕಾನ್ಸೆಪ್ಟ್ನಲ್ಲಿ ಮುಖ್ಯವಾದ ಪ್ರಧಾನವಾದ ಬಿಟ್ಬಿಡ್ತಾರಾದರೆ ಅದನ್ನು ಮರಿಬಾರ್ದು ಯಾವಾಗಲೂ ಕೂಡ. ಪ್ರಧಾನ ಜ್ಞಾನ ಯಾವಾಗಲೂ ಇರಬೇಕು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ ವಿವೇಕ. ತುಂಬ ಜನ ಕೂತಿರ್ತಾರೆ, ಮೊದಲು ನಮಸ್ಕಾರ ಯಾರೇ ಮಾಡಬೇಕು ಯೋಚನೆ ಮಾಡ್ತಾನೆ. ಏನು ಮಾಡ್ತಾನೆ ಫಸ್ಟ್ ಅವನೀಗ? ಪ್ರಧಾನರು ನೋಡ್ತಾನೆ ಫಸ್ಟ್. ಪ್ರಧಾನ ನಮಸ್ಕಾರ ಮಾಡಿಬಿಟ್ರೆ ಏನಾಯ್ತು ಅಲ್ಲಿಗೆ? ಎಲ್ಲರಿಗೂ ಮಾಡಿದಾಗ, ಎಲ್ಲರಿಗೂ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಕಾರ್ಯಕ್ರಮ ಆಗಿದೆ ಯಾವಾಗ. ಓಲ್ಲ ಹುಡುಕೊಂಡು ಕಾಲು ಕೊಡ್ರಿ, ಕಾಲು ಕಡೆ ಕೂತ್ಕೊಂಡ್ಬಿಟ್ರೆ ಗೋವಿಂದ. ಪ್ರಧಾನ ಎಲ್ಲರಿಗೂ ಒಪ್ಕೊಂಡಾಗ ಲೆಕ್ಕ. ಅವನೊಬ್ಬರಿಗೆ ಮಾಡ್ದೆ ಹೋಗ್ಬಿಟ್ರೆ ಏನೋ, ಶಿಶುಪಾಲ ಹಾಗೆ ಮಾಡ್ದ, ಕಿಟ್ಟೊಂದು ಒಬ್ಬನು ಪ್ರೊಟೆಸ್ಟ್ ಮಾಡ್ದೆ, ಏನಾಯ್ತು ಅಲ್ಲಿಗೆ? ಎಲ್ಲರ ವಿರೋಧ ಕಟ್ಕೊಂಡು ಸತ್ತು ಹೋಗ್ಬಿಟ್ರು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಧಾನ ಜ್ಞಾನ ಅಪ್ರಧಾನ ಜ್ಞಾನ ಯಾವಾಗಲೂ ತಾರತಮ್ಯ ಜ್ಞಾನ. ಸಭೆಗಳ ನಿಯಮ ಉಂಟು, ಭಾರಿ ದೊಡ್ಡವ್ರು ಕೂತಿದ್ದಾಗ ಎಲ್ಲರೂ ನಮಸ್ಕಾರ ಮಾಡಬಾರ್ದು ಅಂತ ನಿಯಮ ಉಂಟು. ಯಾರಿಗೆ ಮಾಡಬೇಕು? ಅವರೊಬ್ಬರಿಗೆ ಮಾಡಿಬಿಟ್ರೆ ಮುಗಿದೋಯ್ತು, ಅದು ಭಾರಿ ವಿಶೇಷ. ಮತ್ತು ದೇವ್ರ ಮೇಲೆ ಕೂತಿದ್ದಾನೆ, ಉಳಿದವ್ರೆ ಬೇರೆ ಬೇರೆ ಕೂಡ ಜೊತೆ ಕುಡಿಸೋಗಿಲ್ಲ ದೇವ್ರ ಜೊತೆಗೆ. ದೇವ್ರ ಪೂಜೆ ಅಂದ ತಕ್ಷಣ ಏನಾಯ್ತು ಈಗ ನಮಗೀಗ? ಎಲ್ಲರ ಪೂಜೆ ಬಂದೋಯ್ತು. ಪ್ರಧಾನವಾಗಿ ಯಾರ ಪೂಜೆ? ದೇವ್ರ ಪೂಜೆ. ದೇವ್ರ ಪೂಜೆ ಅಂತ ಹೇಳಿದ್ರೆ ವಾಯುದೇವ್ರ ಪೂಜೆ ಮಾಡ್ತೀವಿ, ಹೌದು, ಆದರೆ ಹೇಳ್ಬೇಕು ದೇವ್ರ ಪೂಜೆ ಅಂತಲೇ ಹೇಳೋದು. ಪ್ರಧಾನ ಯಾವುದಲ್ಲಿ? ದೇವರೇನೆ. ಆ ಕ್ರಮದಲ್ಲಿ ಯೋಚನೆ ಮಾಡ್ತಾ ಹೊರಟ್ರೆ ಈ ವಿಶ್ವ ದೃಷ್ಟಾಂತ ಫಾಲೋ ಮಾಡ್ತಿದ್ದೀವಿ ನಾವೀಗ, ಬರೀ ಕಥೆಯಲ್ಲ ಇದು, ಡೈಲಿ ಪ್ರಾಕ್ಟೀಸ್ ಮಾಡ್ತಿರೋದೇ ಹಾಗೆ. ಕಿಮು ವಿಷ್ಣುವ್ರ ಬಹುವ್ರ ಜ್ಞಾನ ಊಟ ಕೂತಿರ್ತಾರೆ, ಉಪ್ಪು ಚೆಲ್ಲೋಗಿರ್ತಾರೆ. ಅಯ್ಯೋ ಉಪ್ಪು ಚೆಲ್ಲಿಬಿಟ್ಟು ಯಾರು ಕಮೆಂಟ್ ಮಾಡ್ತಾರೆ ಯಾರು ಕೂಡ? ಪಾಯಸ ಚೆಲ್ಲಿ ಬೈತಾರಾಗ. ಉಪ್ಪು ಎದು ಅದೇ ಅದು ಪ್ರಧಾನ, ಇದು ಅಪ್ರಧಾನ. ಅದು ಅದು ಚೆಲ್ಲಿದ್ರೆ ಗುಣ ದೋಷ ಏನು ಅಲ್ಲ ಅದರೊಳಗೆ, ಅದು ಅಹಿ ಕಾಬೋದು ಉಪ್ಪಿದ್ದ ಹಾಗೆ. ಅದು ಬಿಟ್ಟರೇನು ಇದ್ರೇನು ಹೋದ್ರೇನು ಲೆಕ್ಕ ಇಲ್ಲ. ಇದು ಸ್ವೀಟ್, ಇದು ಮಧು ಆನಂದ ಉದ್ದಿಷ್ಟ. ಆದ್ದರಿಂದ ಇದನ್ನು ಬಿಡಾಗಿಲ್ಲ. ಇವತ್ತು ಅದು ಪೂರ್ತಿ ಮಿಸ್ ಆಗಿಬಿಟ್ಟಿದೆ. ಪ್ರಧಾನದ ಕಾನ್ಸೆಪ್ಟ್ ಟೋಟಲಿ ಹೋಗಿರೋದ್ರಿಂದ ಪೂರ್ತಿ ದಾರಿ ತಪ್ಪಿ ಹೋಯ್ತು. ಅನನ್ಯಾಧೀನ ಜನಕಾದಿಗಳು, ದೊಡ್ಡ ರಾಜರುಗಳು, ಅವರು ಚಕ್ರವರ್ತಿಗಳು, ಶಾಸ್ತ್ರ ದೊಡ್ಡ ಪಂಡಿತರು, ಯಜ್ಞಾವಲ್ಕ್ಯಾದಿ ಮುನಿಗಳು ಸಭೆಯಲ್ಲಿ ಭಾಗವಹಿಸ್ಬೇಕಾದ್ರೆ ಕೂತಿದ್ದಾನೆ ಅಧ್ಯಕ್ಷನಾಗಿ, ಎಷ್ಟು ಸಾಮರ್ಥ್ಯ ಇರಬೇಕು. ಒಂದು ಕಡೆ ನೋಡಿದರೆ ರಾಜ ಲೌಕಿಕದಲ್ಲಿ ಟಾಪ್ ಚಕ್ರವರ್ತಿ, ಅದೇ ಜೊತೆ ಈ ಕಡೆ ಇದ್ದಾರೆ. ಇದು ನಿಜವಾದ ಜ್ಞಾನ. ಅದಕ್ಕಾದ್ರೆ ಏನೇ ಯಾರೇ ಏನೋ ಓದಿದ್ರು ಕೂಡ ಯಾವುದನ್ನು ಬಿಡಬಾರ್ದು? ಶಾಸ್ತ್ರಜ್ಞಾನ, ದೇವ್ರ ಜ್ಞಾನ ಬಿಡಬಾರ್ದು. ಅದು ನಿಮ್ಗೆ ಅವೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಕಿಮು ವಿಷ್ಣುವ್ರ ಬಹೋರ್ ಜ್ಞಾನಾತ್ ಅತ್ಯಲ್ಪಂ ಜಗದೀ ದೃಶ್ಯಂ. ದೇವ್ರು ನೋಡಿದರೆ ಹೆಚ್ಚಗಿಂಚಿ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ಆ ದೇವರ ಮುಂದೆ ಒಂದೊಂದು ಅವನು ರೋಮಕೂಪದಲ್ಲಿ ಏನಿರುತ್ತಂತೆ ಪರ, ಒಂದೊಂದು ರೋಮಕೂಪದಲ್ಲಿ ಅನಂತ ಬ್ರಹ್ಮಾಂಡ. ಎಷ್ಟು ದೊಡ್ಡವನು ದೇವ್ರಿಗೆ ಗೊತ್ತಾಯ್ತು. ಪಾದೋಶ್ಯ ವಿಶ್ವಾಭೂತಾನಿ. ದೇವ್ರ ಮುಂದೆ ಎಲ್ಲಿ ಎಲ್ಲ ಜಗತ್ತು ಎಲ್ಲಿ ಹೋಗುತ್ತೆ ಕಾರ್ಕಳು ಸೇರ್ಕೊಂಡ್ಬಿಡುತ್ತೆ. ಅಂತ ಪ್ರಧಾನ ಆದ ಪರಮಾತ್ಮನ ತಿಳ್ಕೊಂಡು ಅಂತ ಒತ್ತು ಕೊಡೋದಕ್ಕೆ ಇವೆಲ್ಲ ದೃಷ್ಟಾಂತ ಕೊಡ್ತಾರೆ. ತಿಳ್ಕೊಳ್ಳೋದು ಹೋಗಿದ್ದ ಅಹಂಕಾರ ಬಂತಿವನಿಗೆ, ಅದು ತಿಳ್ಕೊಂಡ್ಬಿಟ್ರೆ ಅಹಂಕಾರ ಹೋಗಿಬಿಡ್ತಿತ್ತು. ತಿಳ್ಕೊಳ್ಳದೆ ಹೋಗಿದ್ದಕ್ಕೆ ಅಹಂಕಾರ ಬಂದಿದೆ. ಅನ್ಯಥಾ ಏನ ಏನು ಎಲ್ಲ ಪರಮಾತ್ಮ ಪಾದದೊಳಗೆ ಎಷ್ಟು ಬಂದರೂ ಅಷ್ಟೇ. ಆದ್ಮೇಲೆ ಹೇಳಿದ್ನಲ್ಲ, ಕೋಟಿ ಕೋಟಿ ಇರುವೆ ಹಾಕಿದ್ರು ಕೂಡ ಅದು ಆರೆ ಹೈಟಿ ಬರುತ್ತಾ? ಅದು ಎಷ್ಟು ಕೋಟಿ ಇರು ಒಂದು ಬಂದು ಸೇರಿಸೋತೋ ಬಿದ್ದೋಗುತ್ತೆ ಅಷ್ಟೇ ಹೊರತು ಏನಾಗೋದಿಲ್ಲ. ಅದು ಆನೆಗೆ ಈಕ್ವಲ್ ಆಗ ಆನೇನೂ ಆಗಲ್ಲ, ಆನೆಗೆ ಸೈಜ್ಗೂ ಈಕ್ವಲ್ ಆಗೋದಿಲ್ಲ. ಆ ಟೈಪ್ ತಾನು ದೇವ್ರ ಮುಂದೆ ಯಾರು ಏನು ಕ್ವಾಂಟಿಟೇಟಿವ್ ಅಲ್ಲ, ಕ್ವಾಲಿಟೇಟಿವ್ ಕೂಡ ಅಲ್ಲ. ಇದು ದೇವ್ರ ಮಹಿಮೆ. ಸಿಂಪಲ್, ಅದು ಒಂದು 20 ಜನ ಲೆಕ್ಕ ಕೊಟ್ಟಿದ್ದಾರೆ, ಎಲ್ಲರೂ ದಡ್ಡರು, ಒಬ್ಬನೇ ಬರಲಿಲ್ಲ. 20 ಜನ ಸೇರ್ ಮಾಡಿಬಿಡ್ತಾರೆ ಆಗಿದ್ರೆ, 20 ಜನರು ದಡ್ಡರು ಅಂತ ಹೇಳಿದರೆ ಒಬ್ಬನೇ ಬರೋದ್ರಲ್ಲಿ ಏನರ್ಥ? 20 ಜನ ಸೇರಿದ್ರೂ ಬರೋದಿಲ್ಲ ಅಂತ ಅರ್ಥ. ಅದು ಲೌಕಿಕ ಆಗಲ್ಲ, ದೊಡ್ಡ ಬಂಡೆ ಇರುತ್ತೆ, ಎತ್ತಬೇಕಾದ್ರೆ ಒಬ್ಬನಿಗೆ ಆಗೋದ್ರೆ 20 ಜನಕ್ಕೆ ಎತ್ತಿಬಿಡ್ತಾರೆ. 20 ಜನ ಎತ್ತಬಹುದು, ಆದರೆ ಜ್ಞಾನ ಆಗಲ್ಲ. ಜ್ಞಾನ ಎಷ್ಟು ಜನ ಸೇರಿದರೂ ಕೂಡ ಗಂಟೆ ಲೆಕ್ಚಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ. ಅದು ಹಾಗಾಗಿ ಇರೋದ್ರಿಂದ ಅನಂತ ಜೀವರು ಸೇರಿದರೂ ಕೂಡ ಪರಮಾತ್ಮನ ಪಾದ ಧೂಳಿ ಸಾಟಿ ಆಗೋದಿಲ್ಲ, ಪರಮಾತ್ಮನಿಗೆ ಜಟ್ ಸಾಟಿ ಆಗೋದಿಲ್ಲಲ್ಲ. ಏನು ಮಾಡಿದ್ರು ಈಕ್ವಲ್ ಆಗೋದೇ ಇಲ್ಲ. ಇದು ದೇವ್ರ ಮಹಿಮೆ. ಇದು ಅನನ್ಯಾಧೀನ ವಿಜ್ಞಾನ ತನ್ಯಾಧೀನಂ ತಥೈವ ಚ. ಅನನ್ಯಾಧೀನ ವಿಜ್ಞಾನಾತ್, ಪರಮಾತ್ಮ ಅನನ್ಯಾಧೀನ ಅಂದರೆ ಸ್ವತಂತ್ರ ಅಂತ ಅರ್ಥ. ಅನನ್ಯಾಧೀನ ಅಂತಾದ ಮೇಲೆ ಅನಿರ್ವಾದ್ಯೆಲ್ಲ ಗೊತ್ತಾದ ಲೆಕ್ಕ. ಅದನ್ನು ಹೇಳೋಕ್ಕೆ ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚದೇಹಿ ಸಹ. ದೇವ್ರನ್ನ ತಿಳ್ಕೊಂಡು ಜಗತ್ತು ನಮಗಿಷ್ಟು ಗೊತ್ತು, ಎಲ್ಲ ದೇವರ ಅಧೀನ ಮುಗಿದೋಯ್ತಲ್ಲಿ. ದೇವರು ಸರ್ವೋತ್ತಮ, ಜಗತ್ತಲ್ಲ ಅಧೀನ, ಎಲ್ಲ ತಿಳ್ಕೊಂಡಾಗ ಲೆಕ್ಕ ಅವನಿಗೆ. ಅದಕ್ಕೋಸ್ಕರ ಇದೆಲ್ಲ ದೃಷ್ಟಾಂತಗಳು ಅಲ್ಲಿ ಹೆಲ್ಪ್ ಆಗುತ್ತೆ. ಸ್ವರ್ಣಂ ಸಾಂಕೇತಿಕ ಮೃದ ಮೃತ ಅಯೋ ಲೋಹ ನಾಮ್ನಾಂ. ಮೃತು ಮಣ್ಣು, ಅಯಸ್ಸು ಉಕ್ಕು, ಲೋಹ ಚಿನ್ನ. ಮೃದಯೋ ಲೋಹ ನಾಮ್ನಾಂ ಹಿ ಜ್ಞಾನಾತ್ ಸಾಂಕೇತಿಕಂ ಯಥಾ. ಇವಿಷ್ಟು ಕೂಡ ಸಾಂಕೇತಿಕವಾಗಿ ಹೇಳಿದ ಮಾತುಗಳು ಅಂತ ತಿಳಿಸಿ ಇದೆಲ್ಲ ಆಚಾರ್ಯ ಹೇಳಿದರು. ಇದು ಸಾಮವೇದ ಉಪನಿಷತ್ತು ಛಾಂದೋಗ್ಯ ಇತ್ಯಾದಿ ಸಾಮ ಸಂಹಿತಾಯಾಮ್ ರೆಲೆವೆಂಟ್ ಆಗಿರೋ ಕೊಟೇಶನ್ ಕೊಟ್ಟಿರೋದು. ಇದಿಷ್ಟು ಒಟ್ಟು ಈ ಘಟ್ಟದ ತಾತ್ಪರ್ಯ. ಅಲ್ಲಿ ಒಂದು ಪದಕ್ಕೆ ಅರ್ಥ ಆಗಬೇಕಾಗಿತ್ತು. ಲೋಹಮಣಿ ಲೋಹಮಣಿ ಅಂತ ಬಂತು ಏನು ಅಂದರೆ, ಸ್ವರ್ಣಂ ಲೋಹಮಣಿಶ್ಚೈವ ಪುರಟಂಚಾಭಿಧೀಯತೆ ಇತಿ ಶಬ್ದ ನಿರ್ಣಯೇ. ಸ್ವರ್ಣ ಅಂದರೆ, ಲೋಹಮಣಿ ಅಂದರೆ, ಪುರಟ ಅಂದರೆ ಏನವೆಲ್ಲ ಕೂಡ ಪರ್ಯಾಯ ಪದಗಳು. ಇಷ್ಟು ಪರ್ಯಾಯ ಪದಗಳಾದ್ರಿಂದ ಡಿಕ್ಷನರಿ, ಡಿಕ್ಷನರಿ ಕೊಟ್ಟ ಪರ್ಯಾಯ ಪದ ಕೊಟ್ಟರೆ ಕೋಶ ಆಯಿತು. ಸ್ವರ್ಣಂ ಲೋಹಮಣಿಶ್ಚೈವ ಪುರಟಂಚಾಭಿಧೀಯತೆ ಇತಿ ಶಬ್ದ ನಿರ್ಣಯ. ಸರಿ, ಇಲ್ಲಿ ಬರೆದು ಬಿಟ್ರು. ನಿರ್ಣಯದಲ್ಲಿ ಬರೀಬೇಕಾದ್ರೆ ಭರತ ಏನು ಮಾಡ್ದ, ರಾಮದೇವರು ಪಾದಕ ತೊಗೊಂಡು ಹೊರಟೋಗಿಬಿಟ್ಟ. ಎಂಥ ಪಾದಕಗಳು ಅಂದರೆ ಪೌರಟಂ ಪಾದಪೀಠಂ ಅಂತ ಹೇಳಿಬಿಟ್ರು. ಏನು ಪೌರಾಟ, ಇಲ್ಲಿ ಪೌರಾಟ ಅರ್ಥ ಇದೆ, ಚಿನ್ನ ಅಂತ ಅರ್ಥ. ಇಲ್ಲಿಂದಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಆಚಾರ್ಯ ತಮ್ಮ ತಾವೇ ಅರ್ಥ ಹೇಳಿದಾಗಲೆ, ಬೇರೆ ಎಲ್ಲೆಲ್ಲ ಹುಡುಕ ಕೊಡಬೇಕಾಗಿಲ್ಲ. ಇದೇ ಶಬ್ದ ನಿರ್ಣಯೇ ಅಂತ ಕೋಟ್ ಮಾಡಿದ್ದಾರೆ. ಹೌದೌದು, ಅಲ್ಲಿ ಅಲ್ಲಿ ಬಂದಾಗಲೇ ಹೇಳಿಬಿಟ್ಟಿದ್ದಾರೆ, ಕೊಟ್ಟಾಗ ಅದು ಚಿನ್ನದ್ದು ಅಂತ ತಿಳಿಸಿದ್ದಾರೆ. ಈಗ ಅಲ್ಲಿ ಬಂದಿದ್ದು ಏನಂತ ಬಂದಿತ್ತಲ್ಲಿ, ಎಲ್ಲಿ ಬಹುರೂಪ ಅಂತ ಬಂದಿತ್ತು. ಗೊತ್ತ, ಸ್ವರ್ಣಾಂ ಬಹುರೂಪಾಂ ಅಂತ ಕರೆದು. ಬಹುರೂಪ ಯಾತಕ್ಕೆ ಬಹುರೂಪ ಅಂತ ಚಿನ್ನಕ್ಕೆ ಹೆಸರು ಅಂದರೆ, ಎಷ್ಟು ವೆರೈಟಿ ಬೇಕಾದ್ರೂ ಮಾಡ್ಬೋದು ಅದರೊಳಗೆ. ಬಹುರೂಪ ಈ ಎಂಥ ಆಭರಣ ಬೇಕಾದ್ರೂ ಮಾಡೋಕ್ಕೆ ಬರೋದು ಚಿನ್ನದೊಳಗೆ ಬಹುರೂಪ. ಅದು ಕಬ್ಬಿಣದ ಕಾಲ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಬಹುರೂಪ ಅಲ್ಲ ಅದು. ಅದು ಬಹುರೂಪ ತಗೊಳ್ಳೋ ಶಕ್ತಿ ಅದಕ್ಕಿದೆ ಅಂತ ಅರ್ಥ. ಅದು ಬಹುರೂಪ ಅಂತಲೇ ಹೆಸರು ಬಂದಿದ್ದ ಅದಕ್ಕೆ ಕಾರಣಕ್ಕೋಸ್ಕರ. ಆ ಭಾಗ ಮುಗಿದಿದೆ, ಮುಂದಿನ ಭಾಗ ಹೇಳ್ತಾರೆ. ವೃತ್ತಿಕೇತಿ, ಸೊ ವಿವರಣೆಗಳನ್ನು ಕೊಡ್ತಾರೆ ಸಂಬಂಧಪಟ್ಟಂತೆ. ವೃತ್ತಿಕೇತಿ ಲೋಹಮಣಿ ರೀತಿ ಎಲ್ಲಿ ಎಲ್ಲಿದೆ ಆ ವಿಕಾರತ್ವ ಅಲ್ಲ, ವಿಕಾರತ್ವ ವಿವಕ್ಷಾಯಾಮ್ ಏಕಪಿಂಡಮಣಿ ಶಬ್ದ ವ್ಯರ್ಥಾಶ್ಯು. ಇಲ್ಲಿ ಅವರು ಏನು ಅರ್ಥ ಮಾಡಿಕೊಂಡ್ರು, ವಿಕಾರತ್ವ ಅಂತ ಅರ್ಥ ಮಾಡಿ. ವಿಕಾರತ್ವ ಅಂದ್ರೇನು, ಪರಮಾತ್ಮ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅಂತ ಅರ್ಥ ಮಾಡಿಕೊಂಡ್ರು. ಈ ಮೃತ್ ಜ್ಞಾನದಿಂದ, ಮೃಣ್ಮಯ ಮೃತ್ಪಿಂಡ ಜ್ಞಾನದಿಂದ ಮೃಣ್ಮಯ ಎಲ್ಲ ವಸ್ತುಗಳ ಜ್ಞಾನ ಬರುತ್ತೆ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಮಣ್ಣಿನ ವಿಕಾರವೇ ಅವೆಲ್ಲ ಆದ್ದರಿಂದ ಪರಮಾತ್ಮನ ಜ್ಞಾನದಿಂದ ಜಗತ್ತಿನ ಯಾತಕ್ಕೆ ಬರುತ್ತೆ ಅಂದರೆ, ಪರಮಾತ್ಮ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅದಕ್ಕೆ ಬರುತ್ತೆ ಅಂತ ಅರ್ಥ ಮಾಡಿದರು. ಟ್ರಾನ್ಸ್ಫಾರ್ಮ್ ಆಗ್ತಾನೆ ಏನರ್ಥ, ಅಲ್ಲಿಗೆ ವಿಕಾರ ಹೊಂತಾನೆ ಅಂತ ಅರ್ಥ. ಪರಮ ಹಾಲು ಟ್ರಾನ್ಸ್ಫಾರ್ಮ್ ಆಗುತ್ತೆ ಮೊಸರಾಗಿ, ಮೊಸರಾದ್ಮೇಲೆ ಏನಿಲ್ಲ, ಈಗ ಹಾಲಿಲ್ಲ, ವಿಕಾರ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಆ ರೀತಿ ಅರ್ಥ ಮಾಡಬಾರದು. ವಿಕಾರತ್ವ ವಿವಕ್ಷಾಯಾಮ್ ಈ ಪದ ಅರ್ಥ ಆಗಬೇಕಾದ್ರೆ ಸಂಶಯ ಹೊರಗೆ ಬರಬೇಕು. ವಿಕಾರ ಅಂತ ಅರ್ಥ ಮಾಡಿ, ನಾವು ಪ್ರಾಧಾನ್ಯ ಅಂತ ಅರ್ಥ ಮಾಡಲಿಲ್ಲ, ನಾವು ಸಾದೃಶ್ಯ ಪ್ರಾಧಾನ್ಯ ಅಂತ ಅರ್ಥ ಮಾಡಿದ್ವಿ. ಅವ್ರು ಹಾಗೆ ಮಾಡೋದಿಲ್ಲ, ವಿಕಾರ ಅಂತ ಅರ್ಥ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಬ್ರಹ್ಮಜ್ಞಾನದಿಂದ ಜಗದ್ಜ್ಞಾನ ಯಾತಕ್ಕೆ ಬರುತ್ತೆ ಅಂದರೆ, ಬ್ರಹ್ಮನೇ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ ಜಗತ್ತಾಗಿ, ಅದಕ್ಕೆ ಬರುತ್ತೆ ಅಂತ ಹೇಳಿದ. ಹಾಗೆ ಹೇಳಬಾರ್ದು, ಹಾಗೆ ಹೇಳಿದರೆ ಅಲ್ಲಿ ಈ ರೀತಿ ಹೇಳ್ತಿದ್ದಿಲ್ಲ ಪದ. ವಿಕಾರತ್ವ ವಿವಕ್ಷಾಯಾಮ್ ಏಕಪಿಂಡ ಮಣಿ ಶಬ್ದ ವ್ಯರ್ಥಾಶ್ಯು. ಏಕ ಒಂದು, ಮಣಿ ಪಿಂಡ ಒಂದು, ಮಣಿ ಒಂದು, ಈ ಮೂರು ಶಬ್ದ ವ್ಯರ್ಥ ಆಗ್ತಾ ಇದ್ವ. ಏಕ ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಅಂತ ಹೇಳಿದರೆ ಅದು ಸಾದೃಶ್ಯ. ಅದು ಗೊತ್ತಾಯ್ತಿಲ್ಲ, ಒಂದು ಹಾಲು ತಿಳ್ಕೊಂಡ್ರೆ ಮೊಸರು ತಿಳ್ಕೊಂಡ್ರೆ ಹಾಲೇ ಮೊಸರಾಗೋದ್ರಿಂದ ಒಂದು ಹಾಲು ಮೊಸರು ಪ್ರಶ್ನೆ ಇಲ್ಲ ಅಲ್ಲಿ. ಇಲ್ಲಿ ಹಾಗಲ್ಲ, ಒಂದು ಮಣ್ಣು ಮೃತ್ಪಿಂಡ ಜ್ಞಾನದಿಂದ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ. ಒಂದಕ್ಕೂ ಸರ್ವಕ್ಕೂ ಏನು ಸಂಬಂಧ ಇದೆ, ಸಾದೃಶ್ಯ. ಸ ಒಂದೊಂದು ಪದ ಹಾಕ್ತಿದ್ದಿಲ್ಲ ಅಂತ ಹೇಳಿದ್ರು. ಇವೆಲ್ಲ ವ್ಯಾಖ್ಯಾನದಲ್ಲಿ ನೋಡಬೇಕಾದ ಗಮನಿಸಬೇಕಾದ ಮಾತುಗಳು. ಅದೇ ರೀತಿಯಲ್ಲಿ ಪಿಂಡ ಅಂತ ಎರಡನೇ ಪದ ಇದೆ. ಪಿಂಡ ಅಂತ ಒಂದು ಮೃಣ್ಮಯ ಒಂದು ಏಕ, ಇನ್ನೊಂದು ಮೃತ್ಪಿಂಡ ಅಂತ ಒಂದು ಅಲ್ಲಿದೆ. ಆಮೇಲೆ ಮಣಿ ಶಬ್ದ ಇದೆ. ಲೋಹ ಮಣಿ ಜ್ಞಾನದಿಂದ ಅಂತ ಹೇಳಿದಾಗ ಆ ವಿಕಾರ ಆಗಿದ್ದರೆ ಶ್ರೇಷ್ಠ ಅಂತ ಯಾಕೆ ಹೇಳಬೇಕಲ್ಲಿ? ಲೋಹ ಜ್ಞಾನ ಅಂತ ಹೇಳಿದ್ರೆ ಲೋಹಮಣಿ ಜ್ಞಾನ ಅಂತ ಬೇಕು ಅದಕ್ಕೆ. ಲೋಹಮಣಿ ಬ್ರಹ್ಮಗಾರ ಪ್ರಧಾನವಾದ್ರಿಂದ ಹೇಳಿದ್ರಾದ್ದರಿಂದ ವಿಕಾರತ್ವ ವಿವೇಚ್ಛ ಅಂದ್ರೇನೋ, ಆ ಒಂದು ಇಂಟೆನ್ಷನ್ ಇದ್ದರೆ, ಈ ಒಂದು ಅಭಿಪ್ರಾಯ ಶ್ರುತಿಗಿದ್ದಿದ್ರೆ ಏಕ ಪಿಂಡ ಮಣಿ ಶಬ್ದಗಳನ್ನು ಹಾಕಿದ್ದು ವ್ಯರ್ಥ ಆಗ್ತಿತ್ತು. ಅದು ಹಾಕಿದ್ದಾರಾದ್ದರಿಂದ ವಿಕಾರ ಅಂತ ಹೇಳೋ ಅರ್ಥ ಉಪನಿಷತ್ತಿಗಿಲ್ಲ. ಅದಕ್ಕೆ ಹೇಳಬೇಕಾದ ಅರ್ಥ ಸಾದೃಶ್ಯ ಪ್ರಾಧಾನ್ಯವೇ ಹೊರತು ಕೈಮುತ್ಯ. ಮೂರು ಹೇಳದ ಕೊಟ್ಟಿದೆ, ಬೇರೆ ಅರ್ಥ ಅಲ್ಲ ಅಂತೇಳಿ ಸ್ವಾರಸ್ಯವನ್ನು ತಿಳಿಸಿ. ಇದು ಮಧ್ಯೆ ಮಧ್ಯೆ ಆಚಾರ್ಯರು ಈ ಬರೀತಾರೆ ಅದಕ್ಕೆ ಅಂದರೆ ಅರ್ಥ ಮಾಡೋ ಕ್ರಮ ಗೊತ್ತಾಗಲಿ ಅಂತ ಹೇಳಿದ್ರು. ಅದಿರತಕ್ಕಂಥ ಪದಗಳಿಗೆ ಬೇರೆಯವ್ರ ಪ್ರಶ್ನೆ ಕೇಳಿದರೆ ಈ ರೀತಿ ಹೇಳಬೇಕು. ವೃತ್ತಿಕೇತಿ ಲೋಹಮಣಿ ರೀತಿ ಕೃಷ್ಣಾಯ ಸಮಿತಿ ಅತ್ರ ಇತಿ ಶಬ್ದಾಹ ನಾಮಧೇಯ ಶಬ್ದಾಶ್ಚ ವ್ಯರ್ಥಾಶ್ಯು. ಅದು ಒಂದು ಭಾಗ, ಇನ್ನೊಂದು ಭಾಗ ಇದೆ. ವೃತ್ತಿಕೇತಿ ಇತಿ ಇದೆ, ವೃತ್ತಿಕೇತೇವ ಸತ್ಯಂ, ಲೋಹಮಣಿ ರೀತೇವ ಸತ್ಯಂ, ಕಾರ್ಷ್ಟಾಯ ಸಮಿತೇವ ಸತ್ಯಂ ಅಂತ ಹೇಳಬೇಕಾದ್ರೆ ಅಲ್ಲೇನು ಹೇಳಿದ್ದಾರೆ, ಇತಿ ಶಬ್ದ ಇದೆ, ನಾಮಧೇಯ ಶಬ್ದ ಇದೆ, ಇವೆಲ್ಲ ಬೇಕಿದ್ದಿಲ್ಲ, ಇವೆಲ್ಲ ವೇಸ್ಟ್. ಇವು ಅದೇ ಆಗಿದ್ದರೆ ನಾಮಧೇಯ ಯಾತಕ್ಕೆ ಬೇಕು, ಇತಿ ಯಾತಕ್ಕೆ ಬೇಕು, ಬೇಕಿರಲಿಲ್ಲ. ಆದ್ದರಿಂದ ಎರಡನೇ ದೃಷ್ಟಾಂತದಲ್ಲೂ, ಎರಡನೇದು ಪ್ಯಾರಲಲ್ ಆಗಿರೋ ದೃಷ್ಟಾಂತದಲ್ಲೂ ಇವ್ಯರ್ಥ. ಅದರಲ್ಲಿ ಏಕ ಪಿಂಡ ಮಣಿ ಅವ್ಯರ್ಥ, ಆದ್ದರಿಂದ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ವಿಕಾರ ಮಿಥ್ಯತ್ವ ವಿವಕ್ಷಾಯಾಮ್ ವೃತ್ತಿಕೈವ ಸತ್ಯಂ ಲೋಹ ಇದೇವ ಸತ್ಯಂ ಕಾರ್ಷ್ಣಾಯ ಸಮೇವ ಸತ್ಯಮಿತ್ತೇವ ಸ್ಯಾತ್. ನೋಡಿ, ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಇದು ವಿಕಾರ ಅಂತ ಹೇಳೋದೆಲ್ಲ ಇವರು ವಿಶಿಷ್ಟ ಅದ್ವೈತಿಗಳು, ಅದನ್ನು ಮಿಥ್ಯ ಅಂತ ಹೇಳೋರೆಲ್ಲ ಅದ್ವೈತಿಗಳು. ನೋಡಿದ್ರೆ ನಮ್ಮದಲ್ಲಿ ಪ್ರಾಬ್ಲಮೇ ಇಲ್ಲ ಅಂತ ಹೇಳಿಬಿಟ್ಟು. ಏನು ಪ್ರಾಬ್ಲಮ್ಮು, ವಿಕಾರ ಅಂತ ಹೇಳೋದಿಲ್ಲ ನಾವು, ಭ್ರಮೆ ಅಂತ ಹೇಳಿಬಿಡ್ತೇವೆ. ಆದ್ದರಿಂದ ಯೋಚನೆ ಇಲ್ಲ ಅಂತ ಕೇಳಿದರೆ, ವಿಕಾರ ಮಿಥ್ಯಾತ್ವ ವಿವಕ್ಷಾಯಾಮ್ ಮೃತ್ತಿಕೈವ ಸತ್ಯಂ, ಇಲ್ಲಿದು ಮೃತ್ತಿಕೆಯತ್ತೇವ ಸತ್ಯಂ ಅಂತಿದೆ. ನಿಮ್ಮ ಪ್ರಕಾರ ಇದೇನಂತಿರ್ಬೇಕಾಗಿತ್ತಲ್ಲಿ, ಮೃತ್ತಿಕೈವ ಸತ್ಯಂ. ಅರ್ಥ ಆಯ್ತಾ ಈಗ? ಮೃತ್ತಿಕಾ ಇತ್ತೇವ ಸತ್ಯಂ. ಅನೇಕ ಭಾಷೆಗಳಲ್ಲಿ ಶಬ್ದಗಳಿವೆ, ಸಂಸ್ಕೃತದ ಮೃತ್ತಿಕಾ ಅನ್ನೋ ಶಬ್ದ ಇದೆ. ಯಾವುದು ನಿತ್ಯ ಅಂತ ಪ್ರಶ್ನೆ ಬಂದರೆ, ಮೃತ್ತಿಕಾ ಇತ್ತೇವ ಸತ್ಯಂ ಅಂತ ಹೇಳಿ. ಮೃತ್ತಿಕಾ ಶಬ್ದ ನಿತ್ಯ ಅಂತ ಹೇಳಿಬಿಟ್ರು. ನಿಮ್ಮ ಪ್ರಕಾರ ಮೃತ್ತಿಕೆನೇ ಎಲ್ಲ ಆಗಿದ್ದರೆ, ಕುಡಿದೆಲ್ಲ ಸುಳ್ಳಾಗಿದ್ದರೆ, ಮೃತ್ತಿಕಾ ಇತ್ತೇವ ಅಂತಲ್ಲ, ಮೃತ್ತಿಕಾಯೇವ, ಮೃತ್ತಿಕೆ ಒಂದೇ ಸತ್ಯ, ಬ್ರಹ್ಮೈವ ಸತ್ಯ, ಮುಳುದೆಲ್ಲ ಮಿಥ್ಯ ಅಂತ. ಮೃತ್ತಿಕೆಯ ಇತ್ತೇವ ಬೇರೆ, ಮೃತ್ತಿಕೈವ ಬೇರೆ, ಗೊತ್ತಾಯ್ತಾ? ಅದಕ್ಕೆ ಇತಿ ಶಬ್ದ ವ್ಯರ್ಥ ಅಂತ ಕರೆದಿದ್ದು. ಆಮೇಲೆ ಯಾವಾಗ ಸ್ವಾರಸ್ಯ ಗೊತ್ತು, ಸಂಸ್ಕೃತ ಜ್ಞಾನ ಬಂದರೆ ಸ್ವಾರಸ್ಯ ಗೊತ್ತಾಗತ್ತೆ. ಬರೀ ಏವ ಇದ್ರೆ ಏನಾಗುತ್ತೆ, ಇವ ಇದ್ರೆ ಏನಾಗುತ್ತೆ. ಮೃತ್ತಿಕಾ ಇತ್ತೇವ ಬೇರೆ, ಮೃತ್ತಿಕೈವ ಅಂಬೋದು ಬೇರೆ. ಸತ್ಯಂ ಲೋಹ ಏವ ಸತ್ಯಂ, ಅವ ಈ ರೀತಿ ಹೇಳಿದ್ರು, ಮೃತ್ತಿಕೈವ ಸತ್ಯಂ ಲೋಹ ಏವ ಸತ್ಯಂ ಕಾರ್ಷ್ಣಾಯ ಸಮೇವ ಸತ್ಯಂ ಇತ್ತೇತ. ಅವ್ರ ಪ್ರಕಾರ ಏನಾಗೋದು ಅಂದರೆ, ಕಬ್ಬಿಣ ಇದೆ, ಒಂದು ನೇಲ್ಕಟ್ರೆ ಮಾಡಿದ್ದಾರೆ, ಅವನ ಪ್ರಕಾರ ನೇಲ್ಕಟ್ರೆ ಸುಳ್ಳು, ಕಬ್ಬಿಣ ಒಂದೇ ಸತ್ಯ. ಗೊತ್ತಾಯ್ತಾ? ಯಾರು ಒಪ್ತಾರ ಅದನ್ನ? ನೇಲ್ಕಟ್ರೆ ಸುತ್ತಲೂ ಸತ್ಯ, ಸತ್ಯ ಅದು, ಇದು ಸತ್ಯ ಅದು ಸತ್ಯ. ಈ ಹಾಲಿನಿಂದ ಮೊಸರಾದರೆ ಮೊಸರು ಸತ್ಯ ಅಂತಾನೆ, ಸುಳ್ಳು ಅಂತಾಯ್ತು ಅದು ಸತ್ಯ. ಇವ್ರ ಪ್ರಕಾರ ಸುಳ್ಳು ಅಂತದ್ದು, ಮೂಲ ಮಾತ್ರ ಸತ್ಯ, ವಿಕಾರಗಳೆಲ್ಲ ಸುಳ್ಳು ಅಂತ ಅವನು ವಾದ. ಅದಕ್ಕೆ ಹೇಳ್ತಾರೆ, ಹಾಗಿದ್ರೆ ಹೇಳ್ತಿದ್ರು, ಒಂದು ಮಣ್ಣಿನ ಪಾತ್ರೆ ಇದೆ, ಮೃತ್ತಿಕಾ ಇದೆ ಅಂಥೇಳಿ ಏನೇನೋ ಭಾಷೆಗಳು ಬರುತ್ತೆ. ಆದರೆ ಮೃತ್ತಿಕೈವ ಮೃತ್ತಿಕೆಯತ್ತೇವ ಸತ್ಯಂ ಅಂತ ಹೇಳಿದಾಗ, ಸಂಸ್ಕೃತ ಒಂದೇ ನಿತ್ಯ ಅಂತ ಹೇಳಿದ್ರು. ಅಲ್ಲಿ ಪ್ರಕಾರ ಇರೋದು ಸಂಸ್ಕೃತ ಒಂದೇ ಅಂತ ಆಗ್ತಿತ್ತು, ಇರೋದು ಸಂಸ್ಕೃತ ಒಂದೇ ಬೇರೆ, ಸಂಸ್ಕೃತ ನಿತ್ಯ ಅನ್ನೋದು ಬೇರೆ. ಇರೋ ಸಂಸ್ಕೃತ ಒಂದೇ ಅಂದರೆ ಏನು? ಇಲ್ಲೇ ಇಲ್ಲ ಅಂತ ಅರ್ಥ. ಮೃತ್ತಿಕಾ ಸಂಸ್ಕೃತ ಪ್ರಧಾನ ಅಂದರೆ, ನಿತ್ಯ ಅಂದರೆ ಏನು? ಪ್ರಧಾನ ಅಂತ. ಎಷ್ಟು ವ್ಯತ್ಯಾಸ ಇದೆ! ಉಳಿದವ್ರು ಯಾರೂ ಇಲ್ಲ, ಒಬ್ಬರೇ ಕೂತಿದ್ದಾರೆ ಅಂಬೋದು ಹೇಗಿರ್ತದೆ? ಉಳಿದವರಿದ್ದಾರೆ ಇವ್ರು ಗ್ರೇಟ್ ಅಂಬೋದು ಹೇಗಿರುತ್ತೆ? ಉಳಿದವ್ರ ಮಧ್ಯೆ ಒಬ್ಬನಿದ್ದಾಗ ಏನಾಗ್ತಾನೆ, ಅವನು ಗ್ರೇಟ್ ಆಗ್ತಾನೆ. ಉಳಿದವರು ಸುಳ್ಳಾಗಿಬಿಟ್ರೆ ಅವ್ರು ಒಬ್ಬನೇ ಆಗ್ತಾನೆ. ಸೊ ಒಂದು ಪದ ಹೇಳಬೇಕಾದ್ರೆ ಸುಳ್ಳು ಅಂತ ಹೇಳಬೇಕಾದ್ರೆ ಇರೋ ಯೂಸೇಜ್ ಬೇರೆ, ಅವು ಇದು ಹೇಳಬೇಕಾದ ಕ್ರಮ ಬೇರೆ. ಸರಿಯಾದ ಪದಗಳನ್ನು ನೋಡು ಅಂತೇಳಿ ತೋರಿಸ್ಕೊಟ್ರು. ವಿಕಾ ಆ ಯಾವ ಅವನ ಪ್ರಕಾರ ರೂಪ ನಾಮ ಎಲ್ಲ ಅನಿತ್ಯ, ಅನಿತ್ಯ ಅಲ್ಲ ಅಸತ್ಯ ಕೂಡ, ಇಲ್ಲೇ ಇಲ್ಲ. ಹಾಂ, ಇಲ್ಲಿ ಇಲ್ಲಿ ತೊಗೊಂಡ್ರು ಡೇಂಜರಸ್ ಇದೆ ಅವನಿಗೆ. ಮೃತ್ತಿಕೈವ ಸತ್ಯಂ ಅಂತ ಹೇಳಿದ್ರು ಕೂಡ ಅದು ಸತ್ಯ ಅಂತ ಕರೆಯಾಗಿಲ್ಲ ಆತ. ಏ ಬ್ರಹ್ಮ ಅಲ್ಲವಲ್ಲ ಮೃತ್ತಿಕ, ಸೊ ಅದು ಸುಳ್ಳಾಗಬೇಕು. ಬ್ರಹ್ಮ ಕೂಡ ಈ ರೀತಿ ಸತ್ಯ ಅಲ್ಲೇ ಇಲ್ಲ, ಅವನು ಹೇಳೋ ಪ್ರಕಾರ ಸತ್ಯ ಅಲ್ಲೇ ಇಲ್ಲ. ಸತ್ಯಮಿತ್ತೇವ ಶಾ ನಾವು ನಾಮಧೇಯಾದಿ ಶಬ್ದಾಹ, ನಾಮಧೇಯಾದಿ ಶಬ್ದಗಳು ಬೇಡ, ಇತಿ ಬೇಡ, ಎಷ್ಟೆಷ್ಟು ಬೇಕಾಗ್ತದೆ. ಉಪನಿಷತ್ತು ಸ್ವರೂಪನೇ ಚೇಂಜ್ ಆಗ್ತಾ ಇತ್ತು. ಏನು ಮಾಡಿದಾಗಾಯ್ತು ನಿನೀಗ? ಅರ್ಥ ಹೇಳಬೇಕಾದ್ರೆ ಅಲ್ಲಿರೋ ಪದಗಳು ಇಟ್ಕೊಂಡು ಅರ್ಥ ಹೇಳಬೇಕೇ ಹೊರತು ಬೇಕಾದ ತೆಗೆದಾಗೋದು ಬೇಕಾದ ಇಟ್ಕೊಳ್ಳೋದು ಮಾಡಬಾರ್ದು. ಗೊತ್ತಾಯ್ತಾ? ಈಗ ಪದಗಳಿಗೆ ಶಾಸ್ತ್ರ ಮಾಡೋದಕ್ಕೆ ಅರ್ಥ ಅಂದರೆ ಇರೋ ಶಬ್ದನ ವಿವರಣೆ ಮಾಡೋದು ಅರ್ಥನೇ ಹೊರತು ಇರೋ ತೆಗೆದಾಕ್ಬಿಡೋದು, ಬೇರೆ ಸೇರಿಸ್ಬಿಡೋದು, ಅದಕ್ಕೆ ಅರ್ಥ ಅಂತ ಕರೀತಾರೆ. ಯಾರು ಕೂಡ ಕರೆಯೋದಿಲ್ಲ. ನಚ ಅವನು ಬಂಗಾರದ ಪದಾರ್ಥ ಮಾಡೋಕೆ ಕೊಟ್ಟಿದ್ದ, ಬೆಳ್ಳಿ ಕಬ್ಬಿಣ ಮಿಕ್ಸ್ ಮಾಡಿ ಕೊಟ್ಬಿಟ್ಟ ಅದರೊಳಗೆ. ಅವ ಏನಾಯ್ತು, ಸಿಟ್ಟು ಬರುತ್ತೋ ಸಂತೋಷ ಪಡ್ತಾನ? ಸಿಟ್ಟು ಬಂದು ಹೇಳಿದ್ದು ಮಾಡಿದ್ದು ಏನೋ ಮಾಡಿಬಿಟ್ಟಿದ್ದಾನೆ ಕೇಳ್ತಾ. ನಾವು ಕೆಲವರು ನಾನು ಕೊಟ್ಟು ಎದುರಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಎದುರಿಗೆ ಮಾಡಿ ತೋರಿಸ್ಬೇಕಾದ್ರೆ ಎಲ್ಲಿ ಮಿಸ್ ಮಾಡಿಬಿಟ್ರೆ ಕಷ್ಟ ಅಂತೇಳಿ, ಸುಳ್ಳಾಗಿದ್ದರೆ ಎಲ್ಲಿ ಬೇಕಾದ್ರೆ ಮಾಡ್ಕೊಂಡು ಹೋಗಂತ ಹೇಳ್ಬೋದಾಗಿ. ನಚ ವಾಚಾರಂಭಣ ಮಾತ್ರ ಮಿತಿ ಮಾತ್ರ ಶಬ್ದೋಸ್ತಿ. ಮತ್ತು ಇನ್ನೊಂದು ಪದ ಬೇರೆ ಸೇರಿಸ್ಕೊಂಡ್ರು ಅವರು, ವಾಚಾರಂಭಣ ಮಿತ್ತೇವ ಇತ್ತಲ್ಲ, ವಾಚಾರಂಭಣ ಮಾತ್ರ ಅಂತ ಸೇರಿಸ್ಕೊಂಡ್ರು. ಇರೋದನ್ನ ತೆಗೆದ್ರು, ಇಲ್ಲದೇ ಇದ್ದರೆ ಸೇರಿಸ್ಕೊತಾ ಬಂದರು. ಮಾತ್ರ ಶಬ್ದೋಸ್ತಿ, ಇದು ಪ್ರಕ್ಷೇಪ. ಇಲ್ಲದ ಸೇರಿಸಿದ್ರೆ ಏನಂತಾರೆ ಅದಕ್ಕೆ? ಪ್ರಕ್ಷೇಪ. ಇರೋದನ್ನು ಬಿಟ್ಟರೆ ಅಂತರಿತ. ನಚ ಆರಭ್ಯ ಆರಭ್ಯಸ್ಯ ಆರಂಭಣ ಮಿತಿ ಯುಜ್ಯತೆ ಶಬ್ದ. ಆರಭ್ಯ ಬೇರೆ, ಆರಂಭಣ ಬೇರೆ, ಎರಡಕ್ಕೂ ಕೂಡ ಒಂದೇ ರೀತಿ ಹೆಸರು ಇಡ್ತೀಯಲ್ಲ, ಹೇಗೆ ಸಾಧ್ಯ? ಕಾರ್ಯಕ್ಕೂ ಕಾರಣಕ್ಕೂ ವ್ಯತ್ಯಾಸ ಹೇಗೋ ಆರಭ್ಯ ಆರಬ್ಧಕ್ಕೆ ವ್ಯತ್ಯಾಸ ಐತೆ, ಆರಂಭಣಕ್ಕೆ ವ್ಯತ್ಯಾಸ ಐತೆ. ಕ್ರಿಯಾ ಹಿ ಆರಂಭಣಂ, ಆರಭ್ಯ ಅಂಬೋದು ಆರಂಭಿಸೋದು, ಆರಂಭಣ ಅಂದರೆ ಕ್ರಿಯಾ, ಒಟ್ಟು ಕ್ರಿಯೆ ಬಗ್ಗೆ ಹೇಳ್ತಕ್ಕಂಥ ಪದ ಆರಂಭಣ ಅನ್ನೋದು. ಎರಡು ಸರಿಯಲ್ಲ ಅಂಥೇಳಿ ಅವರು ಅರ್ಧ ವ್ಯಾಖ್ಯಾನದಲ್ಲಿ ಅವ್ರು ಹೀಗೆ ಮಾಡಿದ್ದಾರೆ. ಅವರು ಅದೆಲ್ಲ ಖಂಡನೆ ಮಾಡಕ್ಕೆ ಇಷ್ಟೆಲ್ಲ ಆಚಾರ್ಯ ಬರೋದು. ಅಥೋ ವಾಚ ನಾಂ ಆರಂಭಣಂ ವಿಕಾರೋ ವಿವಿಧಾಕಾರ, ವಿಕಾರ ಶಬ್ದಕ್ಕೆ ವಿವಿಧಾಕಾರ ಅಂತ ಅರ್ಥ. ಮೃತ್ತಿಕಾ ಅಂಬೋದು ಒಂದು ಆಕಾರ, ಬೇರೆ ಭಾಷೆ ಎಲ್ಲ ಶಬ್ದಗಳು ಅನೇಕ ಆಕಾರಗಳು. ವಿಕ್ರಿಯಮಾಣ, ಯಾತಕ್ಕೆ ವಿಕಾರ ಅಂತ ಕರೆದ್ರು ಅಂದರೆ ಇದರಿಂದ ಡೆರೈವ್ ಆಗಿ ಬಂದಿದ್ದಕ್ಕೆ. ಹಾಲು ಮೊಸರು ಹಾಲಿನ ವಿಕಾರ ಯಾತಕ್ಕೆ ಅಂದರೆ ಹಾಲಿನಿಂದ ಡೆರೈವ್ ಆಗಿದ್ದಕ್ಕೆ ಏನಂತಾರೆ ಅದನ್ನು? ವಿಕಾರ ಅಂತ ಕರೀತಾರೆ. ಸತ್ಯಂ ನಾಮಧೇಯಂ ಸರ್ವದಾ ವಿದ್ಯಮಾನಂ ನಾಮಧೇಯಂ, ಸತ್ಯಂ ನಾಮಧೇಯಂ ಅಂದರೆ ಯಾವಾಗಲಿರೋ ಹೆಸರು. ಮೃತ್ತಿಕಾ ಇತ್ಯಾದಯ ಇತ್ಯರ್ಥ ಸತ್ವೇನ ಕಾಲತಃ ತತಂ ಜ್ಞಾಯತೆ ವಿದ್ವದ್ಭಿರಿತಿ ನಿತ್ಯತ್ವೇನ ಪ್ರಸಿದ್ಧಮೇವ ಸತ್ಯಮಿತ್ಯತ್ರ ವಿವಕ್ಷಿತ. ಜ್ಞಾನಿಗಳಾದವರು ಸತ್ಯ ಸತ್ಯ ಅಂದರೆ ಕಾಲತಃ ನಿತ್ಯ ಅಂತ ಅರ್ಥ ಮಾಡ್ಕೋತಾರೆ. ಇದು ಸರಿಯಾದ ಅರ್ಥ ಇದು. ಸಂಕೇತೇನ ಕ್ರಿಯಮಾಣಾನಿ ಹಿ ಅನ್ಯಾನಿ ನಾಮಾನಿ, ಉಳಿದೆಲ್ಲ ನಾಮಗಳು ಕೂಡ ಸಂಕೇತಗಳನ್ನು ಮಾಡ್ತಾರೆ. ಅಥೋ ವಿಕಾರ ರೂಪಾಣಿ, ವಿಕಾರ ಶಬ್ದಸ್ಥೆ ನೀತಪುಲ್ಲಿಂಗತ್ವಾತ್ ಆರಂಭಣಂ ವಿಕಾರ ಐತಿ ವೇದಾಹ ಪ್ರಮಾಣ ಇತಿವತ್ ಯುಜ್ಯತೆ ಅಂಥೇಳಿ ಕೆಲವು ವ್ಯಾಕರಣದ ಬಗ್ಗೆ ಹೇಳಿದರು. ವೇದಾಹ ಪ್ರಮಾಣ ಮತ್ತು ವೇದ ಅಂಬೋದು ಪುಲ್ಲಿಂಗ, ಪ್ರಮಾಣ ವಿಪುಸಕಲಿಂಗ, ಯಾತಕ್ಕೆ ಶಬ್ದ ಇರೋದೇ ಹಾಗೆ. ಇಲ್ಲೂ ಕೂಡ ವಿಕಾರ ಅಂಬೋದು ಏನದು ನೀತ ಪುಲ್ಲಿಂಗ ಆರಂಭಣ ಅಂತ, ಅದಕ್ಕೆ ವಿಕಾರ ಅಂತ ಪುಲ್ಲಿಂಗದಲ್ಲಿ ಹೇಳಿದ್ದಾರೆ ಅಂಥೇಳಿ ದೃಷ್ಟಾಂತ ಕೊಟ್ಟು ಹೇಳಿದರು. ಸಂಕೇತೇನ ಕ್ರಿಯಮಾಣಾನಿ ಹಿ ಅನ್ಯಾನಿ ನಾಮಾನಿ, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತದಲ್ಲಿ ಯಾವ ಹೆಸರು ಬಂದಿರುತ್ತೆ ಅದು ಅರ್ಥ ಇಟ್ಕೊಂಡು ಹೆಸರು ಬಂದಿರುತ್ತೆ, ಅರ್ಥ ಸಮೇತ ಹೆಸರು ಬಂದಿರುತ್ತೆ, ಬೇರೆ ಕಡೆ ಆಗಲ್ಲ, ಕನ್ವೆನ್ಷನ್ ಅಷ್ಟೆ. ಗೊತ್ತಾಯ್ತಾ? ರೇಡಿಯೋ ಅಂತ ಹೇಳಿದ್ರೆ ಯಾವುದೋ ಒಂದು ಹೆಸರು ಬಿಡ್ತಾರೆ, ರಾಜಶೇಷ್ಠರು ಅಂತಾರೆ, ಪುಸ್ತಕ ಅಂತ, ತನ್ನ ತಂದೆ ಒಂದು ಅದು ಪದ ಸಂಕೇತ, ಅದು ಈ ಶಬ್ದಕ್ಕೆ ಈ ಅರ್ಥ ಸಂಕೇತ. ಸಂಸ್ಕೃತದಲ್ಲಿ ಹಾಗಲ್ಲ, ಪ್ರತಿ ಶಬ್ದಕ್ಕೂ ಏನಿರುತ್ತೆ ಧಾತು ಮೂಲವಾದ ನಿರ್ವಚನ ಸೇರಿಕೊಂಡಿರುತ್ತೆ, ಆದ್ದರಿಂದ ಅದು ಅರ್ಥವತ್ತಾಗಿ ಬರೋದರಿಂದ ನಿತ್ಯ ಆಗಿಬಿಡುತ್ತದೆ, ಚೇಂಜ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕನ್ವೆನ್ಷನ್ ಇನ್ನೊಂದು ಹೆಸರು ಇಟ್ಟ ಮುದ ಇತ್ತು, ಅದಕ್ಕೆ ಇದು ಈ ರೀತಿಯಾಗಿ ಇನ್ನೊಂದು ಕರಿತೀನಿ ಅಂತ, ಯಾಕೆ ಕನ್ವೆನ್ಷನ್ ಆದ್ದರಿಂದ ಹೇಳ್ಬೇಕಾದ್ರೆ ಕರಿಬಹುದು, ಅದು ಅರ್ಥ ಇದ್ದಾಗ ಮಾತ್ರ ಏನು ಮಾಡೋಕ್ಕಾಗೋದಿಲ್ಲ, ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇದು ನಿತ್ಯತ್ವಕ್ಕೊಂದು ಕಾರಣ ಕೊಟ್ಟಂತೆ ಆಯ್ತು. ಅದರಿಂದ ಸಾಂಕೇತಿಕ ನಾಮಗಳು ಅದೇ ನಚ ಮೃತ್ತಿಕಾದಿ ನಾಮ, ಮೃತ್ತಿಕಾದಿ ನಾಮ ಅವಿಕಾರ ಸಾಂಕೇತಿಕಂ ನಾಮ, ಇದು ಸಾಂಕೇತಿಕ ನಾಮ ಅಲ್ಲ ಸಂಸ್ಕೃತ, ಉಳಿದೆಲ್ಲ ಸಾಂಕೇತಿಕ ನಾಮಗಳು. ಪ್ರಾಧಾನ್ಯಮೇ ಮಾತ್ರ ಮೃತ್ತಿಕಾದಿ ನಾಮವತ್ ಭಗವತೋ ವಿವಕ್ಷಿತಂ. ಉದಾಹರಣೆಗೆ ಇಬ್ಬ ಇದಿದೆ ಸಂಸ್ಕೃತದಲ್ಲಿ ಕ್ಷೀರಸಾಗರ ಅಂತಿದೆ, ಕ್ಷೀರಸಾಗರ ಭಟ್ಟ, ಅದು ಅರ್ಥ ಏನದಕ್ಕೆ, ಕ್ಷೀರಸಾಗರ ಹೊಂದಿರತಕ್ಕಂಥ ಭಟ್ಟ ಅಂತ ಅರ್ಥ. ಆ ಅರ್ಥ ಇಟ್ಕೊಂಡ್ಬಿಟ್ರೆ ಏನಾಗಿರ್ಬೇಕು ಅವನು ಇಟ್ಕೊಂಡವನು, ಹಾಲು ಯಾವಾಗ ಇಟ್ಕೊಂಡಿರ್ಬೇಕು, ಅವನ ಹೆಸರು ಕ್ಷೀರಸಾಗರ ಭಟ್ಟ ಅಷ್ಟೇ, ಮಜ್ಜಿಗೂ ಗತಿ ಇಲ್ಲ. ಮತ್ತು ಹೆಸರು ಯಾತಕ್ಕೆ ಇಟ್ಟರು ಅಂದರೆ ಸಾಂಕೇತಿಕ, ಕರ್ಲಕ್ಕೆ ಒಂದು ಹೆಸರು ಬೇಕಲ್ಲ ಇಟ್ಟು, ಕರ್ಲಕ್ಕೆ ಹೆಸರು ಬೇಕು ಇಟ್ಟರು ಅವರು, ಆನಂದ ಹೆಸರು ಆನಂದ ಯಾವಾಗಲೂ ಅಳ್ತಾ ಕೂತಿರ್ತಾರೆ, ಬರೀ ಅಳಬ್ರಕ ಹೆಸರು ಆನಂದ ಅಂತೇಳಿ, ಯಾತಕ್ಕೆ ಹೆಸರಷ್ಟೇ ಆನಂದ, ಇನ್ನೇನೇ ಇಲ್ಲ. ಆಚಾರ್ಯಗೆ ಆನಂದ ತೀರ್ಥ, ಯಾತಕ್ಕೆ ಯಾವಾಗ ಆನಂದವಾಗಿಯೇ ಇರ್ತಾರೆ. ಅದು ಅರ್ಥವತ್ತಾದ ಹೆಸರು ಬಂದಾಗ ಅನ್ವರ್ಥಕವಾಯಿತು. ಸಂಸ್ಕೃತದಲ್ಲಿ ಪ್ರತಿ ಪದಗಳು ಹೇಗಿರ್ತವೆ, ಅರ್ಥ ಸಮೇತ ಬಂದಿರ್ತವೆ, ಬೇರೆ ಭಾಷೆಯ ಪದಗಳೆಲ್ಲ ಕನ್ವೆನ್ಷನ್, ಬೇಗ ಚೇಂಜ್ ಬೇಕಾದ್ರೆ ಮಾಡಿ ಬೇರೆ ಕಡೆ ಇನ್ನೊಂದು ರೀತಿ ಬೇಕಾದ್ರೆ ಕರಿಬಹುದು, ಅದೇ ಅಂತ ನಿಯಮ ಇಲ್ಲ. ಅನ್ವರ್ಥ ಅರ್ಥಕ್ಕೆ ಅನುಗುಣವಾಗಿದ್ದರೆ ಅನುವರ್ಥಕ ಸಾರ್ಥಕ ಎರಡೂ ಒಂದೇ, ಅರ್ಥಕ್ಕೆ ಅನುಸಾರಿ ಆದದ್ದು ಅರ್ಥ ಹೊಂದಿರೋದು ಎರಡು ಒಂದೇನೆ. ಸಾರ್ಥಕ ಹೆಸರು ಅಂತಾರಲ್ಲ ಹಾಗೆ, ಹೆಸರಿಟ್ಟು ಸಾರ್ಥಕ ಆಯಿತು, ಅನ್ವರ್ಥಕವಾಯಿತು, ಎರಡು ಅರ್ಥ ವ್ಯತ್ಯಾಸ ಇಲ್ಲ. ಆದರೆ ಅಪ ಬೇರೆ ಆದಾಗ ಸಾಂಕೇತಿಕ ಅಷ್ಟೆ. ಅಲ್ಲಿಗೆ ನಾಳೆ ದಿವಸ ಬಂದು ಡಿಸ್ಕಷನ್ ಎಲ್ಲ ಮಾಡಿ ತೋರಿಸ್ತಾ ಇದಕ್ಕೆಲ್ಲ ಅರ್ಥ ಹೇಳುತ್ತಾರೆ ಅದನ್ನು. ಓಂ ಜನ್ಮಾದ್ಯಶ್ಚ ಯತೋನ್ವಯಾಚಿತರತಶ್ಚಾರ್ಥೇಷ್ವಿಗ್ಧಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಬುಧ್ಯಂತಿ ಯಂ ಸೂರಯಃ.